ದೇವರು ಯಾವಾಗ್ಲೂ ಇರಲಿ ಪುಣ್ಯಾತ್ಮ, ಅಕಸ್ಮಾತ್ ಏನಾರು ಈ ದೇವರು ಬೇರೆ ದೇವರು ಬಂದ್ರೆ ಅಂತ ಕೇಳಿದ್ರೆ ತಲೆ ಕೆಡಿಸ್ಕೋಬೇಡಿ, ಅಕ್ಷರ ಅವ್ನು ನಾಶವಾಗೋದೇ ಇಲ್ಲ ಅಂತ ಹೇಳ್ಬಿಡ್ತಾನೆ, ನಾಶವಾಗೋದೇ ಇಲ್ಲ. ಎಷ್ಟೋ ಜನ ಇರ್ತಾರೆ ಪಾಪ, ರೆಗ್ಯುಲರ್ ಹಾಲು ಕೊಡ್ತಿರ್ತಾನೆ, ನಮ್ಗೆ ಅನಿಸ್ತದೆ ಅವ ಸದಾ ನೀನೇ ಕೊಡು ಮಾರಾಯ, ಸದಾ ನೀನೇ ಕೊಡು ಅನ್ಕೋತೀವಿ, ಯಾಕೆ ಬೇರೆ ಕೊಟ್ಟು ಚೆನ್ನಾಗಿ ಕೊಡ್ತಾನೆ ಟೈಮಿಗೆ ಕೊಡ್ತಾನೆ ಇಲ್ಲ ಅನ್ಕೊಂಡ್ಬಿಡ್ತೀವಿ ನಾವು. ಅಕಸ್ಮಾತ್ ಮನೆ ಕೆಲಸದವಳು ಮದುವೆ ಗದಿ ಆಗಿ ಹೋಗ್ಬಿಟ್ರೆ ಗೋವಿಂದ ಇವರಿಗೆ, ಅಯ್ಯೋ ಮದುವೆ ಆಗಬಾರ್ದಾಗ ಆ ಥರ ಇವ್ರು ತಮ್ಮ ಸ್ವಾರ್ಥಕ್ಕೋಸ್ಕರ ಮದುವೆ ತಪ್ಪಿಸೋ ಜನ ಇವರು, ಯಾಕೆಂದ್ರೆ ನೋಡಿದ್ರೆ ಮನೆ ಬಿಟ್ಟು ಹೋಗ್ಬಿಟ್ಲಲ್ಲ ಪಾಪ, ಎಷ್ಟು ಚೆನ್ನಾಗಿ ಬರ್ತಿದ್ಲು ಪಾಪ, ಹೀಗೆ ನಾನು ಡಿಪೆಂಡೆಂಟೇ ಆಗಿರಲಿ ಅಂತ ಆಶೀರ್ವಾದ ಮಾಡೋ ಪೈಕಿ ನಾವು. ಆದರೆ ಪರಮಾತ್ಮ ಇಂಥ ಪರಮಾತ್ಮ ಇದ್ದಾರೆ, ಚೇಂಜ್ ಆಗಿಬಿಟ್ರೆ ತಲೆ ಕೆಡಿಸ್ಕೋಬೇಡಿ. ಅಕ್ಷರ ಅಕ್ಷರ ಯೋ ಅಜರ, ಅಕ್ಷರ ನಾಶವಾಗೋದೇ ಇಲ್ಲ, ನಾಶವಾಗೋದಿಲ್ಲ. ಮುದುಕನಾಗಿಬಿಟ್ರು ಕಷ್ಟ ಅಲ್ಲ ಪಾಪ, ಮುದುಕನಾಗಿಬಿಟ್ರು ಕೂಡ ಇವಾಗೆಲ್ಲ ಇವಾಗಿನ ಸರ್ವಿಸ್ ಅಂತ ಶುರು ಮಾಡಿಬಿಟ್ರೆ ಕಷ್ಟ, ಯಾಕಂದ್ರೆ ಇರ್ತಾರೆ ಸರ್ವಿಸ್ ಅಂತ ಏನೂ ಮಾಡಿರೋದಿಲ್ಲ, ಆಮೇಲೆ ಅಯ್ಯೋ ನಾ ಇದ್ದಾಗ ಏನೇನೋ ಮಾಡಿದ್ದೆ ಅಂತ ಹೊಡ್ಕೊಳ್ತಾ ಇರ್ತಾರೆ. ದೇವ್ರು ಹಾಗೆ ಮಾಡಿಬಿಟ್ರೆ ಇಲ್ಲ ಅಜರಹ ಅನ್ನ ಮುಪ್ಪೇ ಇಲ್ಲ, ಅಜರಹ ಆ ಹಿಂದೆ ಅಜರಾಮರಣ ಅಂತ ಹಿಂದೆ ಹೇಳಿದ್ರು. ಅಕ್ಷರೋ ಯೋಜರಹ, ಮತ್ತೆ ಇನ್ನೇ ಆಗಿದ್ದಾನೆ ಸರ್ವದೈವ ಅಮೃತ, ಸದಾಕಾಲ ಅಮೃತಮಯನಾಗಿದ್ದಾನೆ ಪರಮಾತ್ಮ. ಅಲ್ಲ ಬ್ರಹ್ಮರುದ್ರಾದಿ ದೇವತೆಗಳು ಇದ್ದಾರೆ ಅಂತ ಕೇಳಿ ಎಲ್ಲಿದ್ದಾರೆ ಅವರೆಲ್ಲ? ಕುಕ್ಷಿಗಮ್ಯಶ್ಯ ವಿಶ್ವಂ ಸದಾ ಜಾತಿಕಂ, ಹೊರಗೆ ಹೊಟ್ಟೆಯೊಳಗೆ ಕೂತಿದ್ದಾರೆ ಅವನ ಹೊಟ್ಟೆಯೊಳಗೇನೆ. ದೇವರ ವ್ಯಾಪ್ತಿ ನೋಡಿ ಅಂತ ಹೇಳಿದ್ದಾರೆ. ಅಕ್ಷರೋ ಯೋಜರ ಸರ್ವದೈವ ಅಮೃತ, ನಾಶವಿಲ್ಲದವನು ಅಂತ ಹೇಳಿದರು ಆಚಾರ್ಯ. ತಮ್ಮ ಮಾತಿಗೆ ತಾವೇ ಬೇರೆ ಕಡೆ ಬೇಕಾಷ್ಟು ಅರ್ಥ ಬರೀತಾರೆ. ಅಕ್ಷರ ಶಬ್ದ ನಾವೆಲ್ಲ ಕೇಳಿರೋ ಅರ್ಥ ಏನು ಗೊತ್ತಾ? ನಾಶವಿಲ್ಲದವನು ಅಷ್ಟೇ ಆಚಾರ್ಯ ಹೇಳ್ತಾರೆ. ಇನ್ನೊಂದು ಒಳ್ಳೆ ಅರ್ಥ ಇದೆ ಅದಕ್ಕೆ. ಪರಮಾತ್ಮ ಇದ್ದಾನೆ, ಏನು ಮಾಡಬೇಕು ಇದ್ಕೊಂಡು ಅವನ ಅಂತ ಕೇಳಿದರೆ, ಅಕ್ಷರ ಕ್ಷರ ಸಂತತ ದಾನೇ ಅಂತ ಕೋಟ್ ಮಾಡ್ತಾರೆ. ಸತತ ಕೊಡ್ತಾನೆ, ಅಕ್ಷರ ಅತಿಶಯವಾಗಿ ಸದಾ ಕೊಡ್ತಾ ಇರ್ತಾನೆ. ಎಂಥ ದೇವರ ಲೆಕ್ಕ ಹಾಕಿ ಅಂದರೆ ಇದ್ದಾನೆ, ಯಾವಾಗಲೂ ಕೊಡ್ತಾನೆ. ಇಂಥ ದೇವರನ್ನು ಯಾರೂ ಊಹಿಸಲಿಕ್ಕಾಗಲಿರಲಿಲ್ಲ. ವೇದಗಳು ಹೇಳಿತು, ಶಾಸ್ತ್ರಗಳು ಹೇಳಿತು, ಮೊಟ್ಟ ಮೊದಲ ಬಾರಿಗೆ ಆಚಾರ್ಯ ಜಗತ್ತಿಗೆ ತಲುಪಿಸಿದರು. ದೇವರು ಅಂದರೆ ನೀವು ಭೀತಿ ಪಡಬೇಡಿ, ಪ್ರೀತಿ ಪಡಿ ಅಂತ ತೋರಿಸಿದ್ದು ಆಚಾರ್ಯ. ಭೀತಿಯ ಜಾಗದಲ್ಲಿ ಪ್ರೀತಿ ತುಂಬಿಸಿಕೊಂಡಾಗ ನಿಜವಾದ ದೇವರ ಚಿತ್ರ ನಮಗೆ ಸಿಗ್ತದೆ. ಅಂಥ ಒಂದು ಅದ್ಭುತವಾದ ಪರಿಣಾಮ ಮಾಡತಕ್ಕಂಥ ಕೃತಿ ದ್ವಾದಶ ಸ್ತೋತ್ರ ಅಂತ ಹೇಳಿ ಮುಂದೆ ಕುಕ್ಷಿಗಮ್ಯಶ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ಅಕ್ಷರೋ ಯೋಜರ ಪ್ರೀತಿ ಮತ್ತೆ ಪ್ರಾಸನೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತ ಕುಕ್ಷಿಗಮ್ಯಶ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನಂ. ಆ ಪಲ್ಲವಿಯೊಂದು ನಮಗೆ ಸಾಕು, ಒಲಿಸೋಣ ಯಾರನ್ನ? ದೇವರನ್ನ ಒಲಿಸೋಣ ಅಷ್ಟೇ. ಇವ್ರು ಯಾರ್ಯಾರನ್ನು ಮೆಚ್ಚಿಸ್ತಾರೆ ಪಾಪ, ಯಾರ್ಯಾರನ್ನು ಮೆಚ್ಚಿಸ್ತಾರೆ, ಕೊನೆಗೆ ಅವನು ಕೈ ಕೊಟ್ಟು ಬಿಡ್ತಾರೆ. ಕೊನೆಯ ಮೂಮೆಂಟಲ್ಲಿ ಏನೂ ಇಲ್ಲ, ಎಷ್ಟೋದ್ರೆ ಹೇಳ್ತಿರ್ತಾರೆ ಏನ್ರಿ ಏನೋ ಪಾಪ ಅಂತ ಮನೇಲಿ ಇಟ್ಕೊಂಡು ಸಾಕಿದೆ, ಒಂದು ಫೈನ್ ಡೇ ಹೋಗಿಬಿಟ್ಟ ಅಲ್ಲ, ಇರೋದನ್ನ ಒತ್ಕೊಂಡು ಹೋಗ್ಬಿಟ್ಟ ಜೊತೆಗೆ ಅಂತ ಹೇಳ್ತಾರೆ. ಏನು ಮಾಡ್ಬೇಕು ಅವನಿಗೆ? ಇಂಥ ಅನುಭವ ಎಷ್ಟು ಜನಕ್ಕಾಗಿದೆ ಲೆಕ್ಕ ಹಾಕಿ. ಆದರೆ ದೇವರು ಎಂಥ ದೇವರು, ಸದಾ ಅವನನ್ನು ಒಲಿಸೋಣ. ಪ್ರೀಣಯಾಮಹ ವಾಸುದೇವಂ, ವಾಸುದೇವ ಜಾತಿಗೆ ಹಿಂದೆ ಹೇಳಿದೆ ಮೋಕ್ಷ ಕೊಡುವ ರೂಪ. ಆದ್ದರಿಂದ ಮೋಕ್ಷ ಕೊಡುವವರನ್ನು ಒಲಿಸೋಣ ನಾವಿ. ಬಂಧನಕ್ಕೆ ಸಿಕ್ಕಿಸೋರನ್ನು ಒಲಿಸ್ತಾಕೆ ಹೊರಟಿದ್ದೇವಲ್ಲ, ಬಿಡುಗಡೆ ಮಾಡುವುದನ್ನು ಒಲಿಸೋಣ ಅಂತ ಹೇಳಿದ್ದ. ಬಿಡುಗಡೆ ಮಾಡ್ತಕ್ಕಂಥ ಭಗವಂತನನ್ನ ಸದಾ ಉಲಿಸೋಣ, ಅದೇ ನಮ್ಮ ಪ್ರತಿಯೊಂದು ಸಂಕಲ್ಪಕ್ಕೆ ಅದೇ ಮಂತ್ರ. ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥ, ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಮ ಅನ್ನೋ ಮಂತ್ರ ಬಂತು. ಮುಂದಿನ ಪದ್ಯದೊಳಗೆ ಪರಮಾತ್ಮನ ವಿಶೇಷವಾದ ದಶಾವತಾರವನ್ನು ಮತ್ತೊಮ್ಮೆ ವರ್ಣನೆ ಮಾಡ್ತಾರೆ. ಅತಿಮತ ತಮೋಗಿರಿ ಸಮಿತಿ ವಿಭೇದನ ಪಿತಾಮಹ ಭೂತಿದ ಗುಣಗಣ ನಿಲಯ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮ ರಮಣ. ಹಿಂದೆ ವ್ಯತ್ಯಾಸ ನೋಡಿದ್ವಿ, ಶ್ರೀರತ್ಕಟಾಕ್ಷ ಬಲಪತಿ ಅಜಿತಮ್ಮ ನಮಾಮಿ ಅಂತ ಹೇಳಿ ಪಲ್ಲವಿಯ ರೂಪದಲ್ಲಿ ಶ್ಲೋಕದೊಳಗೆ ಸೇರಿಸಿದ್ರು. ಪ್ರೀಣಯಾಮೋ ವಾಸುದೇವ ಸಪರೇಟ್ ಮಾಡಿಬಿಟ್ರು ಪೂರ್ತಿಯಾಗಿ, ಪಲ್ಲವಿಯ ಹೊಸ ರೂಪ ಅದು ಒಂದು ಪೂರ್ತಿಯಾಗಿ. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನಂ, ಶ್ಲೋಕಗಳೆಲ್ಲ ಬೇರೆ, ಪಲ್ಲವಿ ಪ್ರತಿಯೊಂದು ಶ್ಲೋಕಕ್ಕೆ ಬಂತು. ಅದು ಹೊಸ ರೀತಿಯಾದ ಬದಲಾವಣೆ ಆಯ್ತಾಗ. ಇನ್ನೂ ಮುಂದಕ್ಕೆ ಹೋದರೆ ಪುಡೀ ಪೂರ್ವಾರ್ಧ ಪೂರ್ತಿ ಶ್ಲೋಕ, ಉತ್ತರಾರ್ಧ ಪೂರ್ತಿ ಪಲ್ಲವಿ, ಮತ್ತೊಂದು ಹೊಸ ಕ್ರಮ. ಈಗ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಾಮ ರಮಣ ಅಂತ ಹೇಳೋದು ಪ್ರತಿ ಶ್ಲೋಕದಲ್ಲೂ ಅದು ರಿಪೀಟ್ ಆಗ್ತಾನೇ ಹೋಗ್ತದೆ. 17 ಸತಿ ರಿಪೀಟ್ ಮಾಡ್ತಾರೆ ಆಚಾರ್ಯರು. ಇದು ಆಗ ಆ ಶ್ಲೋಕದ ವಿಶಿಷ್ಟವಾದ ವೈಶಿಷ್ಟ್ಯ. ದಶಾವತಾರ ಹಿಂದೆ ಮಾಡಿದ್ದಾರೆ, ಇದು ಹೊಸ ಹೊಸ ರೀತಿಯಲ್ಲಿ ಸ್ತೋತ್ರ ಮಾಡ್ತಾರೆ. ಮತ್ತೆ ಅಲ್ಲಿ ಹೇಳಿದ್ರು ಮತ್ಸ್ಯಕ ರೂಪಲ ಯೋಧ ವಿಹಾರಿನ್ ವೇದ ವಿನೇತೃ ಚತುರ್ಮುಖ ವಂದ್ಯ ಅಂತ ಹೇಳಿದ್ರು. ಇಲ್ಲಿ ಪ್ರಚಲಿತ ಲಯಜಲ ವಿಹರಣ ಶಾಶ್ವತ ಸುಖಮಯ ಮೀನಹೇ ಭವ ಮಮ ಶರಣಂ. ಹೊಸ ರೀತಿಯಲ್ಲಿ ಹೊಸ ವೃತ್ತ ಹೊಸ ರೀತಿ, ಅಲ್ಲಿ ಬರೀ ಮತ್ತೆ ಲಯೋಧ ವಿಹಾರಿನ್ ಅಷ್ಟೇ, ಇಲ್ಲಿ ಹಾಗಲ್ಲ. ಪ್ರಚಲಿತ ಲಯಜಲ ವಿಹರಣ ಶಾಶ್ವತ ಸುಖಮಯ ಮೀನಹೇ ಭವ ಮಮ ಶರಣಂ ವಿವರಣೆ ಕೊಡ್ತಾ ಬರ್ತಾ. ಬರೀ ಲಯೋಧ ಅಲ್ಲ, ಪ್ರಚಲಿತ ಲಯಜಲ, ಅಲ್ಲಿ ಬರೀ ಹಾರಾಡಲಿಲ್ಲ, ವಿಹಾರ ಮಾಡ್ತೇವೆ, ವಿಹಾರಣ ಮಾಡ್ತಾ ಇತ್ತು. ಪ್ರಚಲಿತ ಲಯಜಲ ವಿಹರಣ ಶಾಶ್ವತ ಸುಖಮಯ ಮೀನ ಹೇ ಭವ ಮಮ ಶರಣಂ, ಎಲ್ಲ ಬಿಡಿಸ್ತಾ ಹೋಗ್ತಾರೆ. ಸುಖಮಯ ಇನ್ನೂ ಮುಂದುವರಿಸಿಬಿಟ್ಟು ಆಚಾರ್ಯ ವರ್ಣನೆ ಭಾರಿ ಭಾರಿ ವರ್ಣನೆ ಕೊಡ್ತಾರೆ. ಒಂದು ಮಾತು ಹೇಳ್ತಾರೆ ಮತ್ತೆ, ಪರಮಾತ್ಮನ ಒಂದೊಂದು ರೂಪಕ್ಕೂ ಹೊಸ ಹೊಸ ಅರ್ಥ ಕೊಡ್ತಕ್ಕಂಥ ಶ್ಲೋಕಗಳೇ ಜಾಸ್ತಿ ಇವು. ಅಭಿಜಿತ ಕುಂಡ್ರಪತಿ ಸಮಿತಿ ವಿಖಂಡನ ರಮಾವರ ವೀರಪ ಭವ ಮಮ ಶರಣಂ. ಅಭಿಜಿತ ಕುಂಡ್ರಪತಿ ಸಮಿತಿ ವಿಖಂಡನ ರಮಾವರ ವೀರಪ ಭವ ಮಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮ ರಮಣ. ಅದು ಪರಶುರಾಮ ದೇವರ ಸ್ತೋತ್ರ. ಅಭಿಜಿತ, ಕುಂಡ್ರಪತಿ, ಸಮಿತಿ ವಿಖಂಡನ, ರಮಾವರ ವೀರಪ್ಪ, ಭವಭಮ ಶರಣಂ, ಅಷ್ಟೇ. ಎಷ್ಟು ರೀತಿ ಅರ್ಥ ಮಾಡೋ ಅವಕಾಶ ಕೊಡ್ತಾರೆ ಆಚಾರ್ಯರು ಅಂದರೆ, ಅವಿಜಿತ ಸಾಮಾನ್ಯವಾದ ಅರ್ಥ, ಅವಿಜಿತ ಕುಂಡ್ರಪತಿ ಸಮಿತಿ ವಿಖಂಡನ, ಬೇರೆ ಯಾರಿಗೂ ಸೋಲದೇ ಇದ್ದಂತಹ ಕೆಟ್ಟ ನೃಪತಿಗಳ ಗುಂಪನ್ನ ಸಂಪೂರ್ಣ ನಾಶ ಮಾಡಿದ ಪರಶುರಾಮನೇ ನಮಸ್ಕಾರ ಅಂತ ಒಟ್ಟರ್ಥ. ಬಿಡಿಸಿಬಿಟ್ರೆ ಅವಿಜಿತ ಕುಂಡ್ರಪತಿ ಸಮಿತಿ ವಿಖಂಡನ, ಹೇ ಆ, ಹೇ ವಿಜಿತ, ಹೇ ನೃಪತಿ ಸಮಿತಿ ವಿಖಂಡನ, ಎಲ್ಲ ಬೇರೆ ಬೇರೆ ಆಗಿಬಿಡ. ಹೇ ಆ ಪರಮಾತ್ಮನಿಗೆ ಆ ಅಂತ ಹೆಸರು, ಪರಮಾತ್ಮನಿಗೆ ಆ ಅಂತ ಹೇಳ್ತೀವಿ, ಯಾರೋ ಕೇಳಿದಾಗ ಆ ಅಂತೇವೆ ನಾವೆಲ್ಲ ಕೂಡ. ನಮ್ಗೆ ಗೊತ್ತಿಲ್ಲದ ದೇವರೇ ಹೇಳ್ತೇವೆ, ಅದು ಸ್ವಾರಸ್ಯ. ನಮ್ಗೆ ಗೊತ್ತಿಲ್ಲದಾಗ ಆ ಅಂದ್ರೆ ನಾರಾಯಣ ಅಂತ ಹೆಸರು. ಆ ಅವಿಜಿತ ವಿಜಿತ ಅಂದ್ರೆ ವಿಶೇಷೇಣ ವಿಶ್ವಂಜಿತ, ಎಲ್ಲವನ್ನೂ ಗೆದ್ದಿದ್ದೀನಿ ನಿನಗೆ ವಿಜಿತ. ಇನ್ನೊಂದರ್ಥ ವಿಜಿತ ವಿನಾಜಿತ, ನೀನು ಗೆಲ್ಲಬೇಕಾಗಿಲ್ಲ, ನಿನ್ನ ಪಕ್ಷಿ ಗರುಡ ಗೆದ್ದು ಬಿಡ್ತಾನೆ ಎಲ್ಲದನ್ನು ಕೂಡ. ವಿಜಿತ ಅವಿಜಿತ ಕುಂಡ್ರಪತಿ ಸಮಿತಿ ವಿಖಂಡನ ವಿಖಂಡನ. ಮತ್ತೆ ಆಚಾರ್ಯ ಹೇಳಿದ ರಮಾವರ ವೀರಪ ಭವ ಮಮ ಶರಣಂ, ರಮಾವರ ವೀರಪ ಭವ ಮಮ. ವೀರಪ್ಪ ಒಳ್ಳೆ ಪದ ಅದು, ಒಂದು ಅವನು ಇಟ್ಕೊಂಡು ಹಾಳಾಗೋಗ್ಬಿಟ್ಟಿದೆ ಪದ ಅದು. ವೀರಪ್ಪ ಎಷ್ಟು ಒಳ್ಳೆ ಪದ, ವೀರಪ್ಪ ಅಂತ ಹೆಸರದು ಗಟ್ಟಿಯಾಗಂದ್ರೆ ವೀರಪ್ಪ ಆಗಿಬಿಡುತ್ತೆ, ಅಷ್ಟೇ ಬರ್ತಿದ್ದೇನು. ವೀರಪ್ಪ ಭವ ಮಮ ಶರಣಂ, ವೀರಪ್ಪ ಅಂದ್ರೆ ಏನು, ಶುದ್ಧ ವೈಷ್ಣವ ಹೆಸರದು. ಅದು ನೋಡೋದಕ್ಕೆ ಏನನ್ಸುತ್ತೆ, ವೀರಾನ್ ಪಾತೀತಿ ವೀರಪ್ಪ, ಅಷ್ಟೇ, ವೀರರನ್ನು ಪಾಲಿಸುವವನೇ ಒಂದರ್ಥ. ಇನ್ನೊಂದರ್ಥ ಹೇಳ್ತಾರೆ, ಎಷ್ಟು ಚೆನ್ನಾಗಿರೋ ಅರ್ಥ ಇದೆ. ವಿ ಅಂದ್ರೆ ಗರುಡ, ಈರ ಅಂದ್ರೆ ವಾಯುದೇವರು, ಪ ಅಂದ್ರೆ ಪಾಲಿಸುವವನೇ, ಗರುಡ ವಾಯುದೇವರನ್ನು ಪಾಲಿಸುವವನೇ. ಅಲ್ಲಿ ಎಷ್ಟೋ ಜನ ಇದ್ದಾರೆ, ಅವರಿಬ್ಬರು ಪಾಲಿಸೋದು ಯಾಕೆ ಹೇಳ್ಬೇಕು ನೀವೀಗ, ಎಷ್ಟೋ ಜನ ಇಲ್ವಾ, ಪದಕ್ಕೆ ಅರ್ಥ ಹಿಡಿಬಿಡೋದು ಅಂತ ಕೇಳಿದ್ರೆ, ಇಲ್ಲ ವಿಶೇಷ ಅರ್ಥ ಇದೆ ಅದಕ್ಕೆ. ವೀರಪ್ಪ ಅಂತ ಸ್ಪೆಸಿಫಿಕ್ ಆಗಿ ಯಾಕೆ ಹೇಳ್ತಾರೆ ಗೊತ್ತೇನು. ವಿ ಗರುಡ ಈರ ಈರಾಂಕ ಅಂತ ಪರಮಾತ್ಮನಿಗೆ ಹೆಸರು, ಈರ ವಾಯುದೇವರು, ಅವರು ಪಾಲಿಸ್ತೀಯಾ. ಯಾತಕ್ಕೆ ಇಬ್ಬರು ಹೆಸರು ಅಂದ್ರೆ, ವಾಯುವಾಹನ ಗರುಡ ವಾಹನ, ಆದ್ರಿಂದ ವಾಯುದೇವರ ಒಳಗಿದ್ದು ಅವ್ರನ್ನ ಪಾಲಿಸ್ತೀಯ. ಮೇ ಹೆಸರಿಗೆ ಮೇಲ್ ಕೂತಿದ್ದೀಯಾ, ಒಳಗೂ ಕೂತಿದ್ದೀಯಾ, ನೀನು ಗರುಡನ ಒಳಗೂ ಕಾಪಾಡ್ತಿದ್ದೀಯ. ಅದೇ ವೀರಪ್ಪ ಅನ್ನೋ ಪದ ತಗೊಂಡು ಬಿಟ್ರೆ ಎಂಥ ಆಶ್ಚರ್ಯ. ವೀರಪ್ಪ ಭವ ಮಮ ಶರಣಂ, ಆ ಮಾತಿಗೆ ಎಷ್ಟೆಷ್ಟು ಅರ್ಥಗಳ ಸಮುದಾಯನೇ ಉಂಟು. ಇಲ್ಲಿ ಪ್ರಸಂಗ ಬಂತು ಅಂತ ಹೇಳ್ತೇನೆ. ದ್ವಾದಶ ಸ್ತೋತ್ರಕ್ಕೆ ಸಂಸ್ಕೃತದಲ್ಲಿ ವಿಶ್ವಪತಿ ತೀರ್ಥರ ವ್ಯಾಖ್ಯಾನ ಉಂಟು, ಅದಕ್ಕೆ ಅನೇಕ ಟಿಪ್ಪಣಿಗಳನ್ನು ಸೇರಿಸಿಬಿಟ್ಟು ಒಳ್ಳೆ ವ್ಯಾಖ್ಯಾ ಸಂಸ್ಕೃತದಲ್ಲಿ ಗ್ರಂಥ ತಯಾರಾಗಿದೆ. ಒಂದು ವಾರದಲ್ಲೇ ಬಿಡುಗಡೆ ಆಗುತ್ತೆ, ಸಂಸ್ಕೃತದಲ್ಲಿ ಇಡೀ ದ್ವಾದಶೋತ್ತರದ ಅರ್ಥ ಒಂದು ವಾರದಲ್ಲೇ ಬಿಡುಗಡೆ ಆಗುತ್ತೆ. ಅದಕ್ಕೆ ದೊಡ್ಡ ಸ್ವಾಮಿಗಳಂದ್ರೆ ಅನೇಕ ಸ್ವಾಮಿ ಪೀಠಾಧೀಶರೆಲ್ಲ ನೋಡಿಬಿಟ್ಟು ಬಹಳ ಅನೇಕ ಅರ್ಥಗಳ ಗಣಿ ಅದು. ಒಂದು ದ್ವಾದಶ ಸ್ತೋತ್ರದ ಒಂದು ವಿಶೇಷವಾದಂಥ ಅರ್ಥ ಚಿಂತನೆಗೆ ಅವಕಾಶ ಕೊಡ್ತಕ್ಕಂಥದ್ದು ಪ್ರಿಂಟ್ ಆಗಿದೆ, ಆದರೆ ಸಂಸ್ಕೃತದಲ್ಲಾಗಿದೆ ಅಂತ ಗಮನಿಸಬೇಕಷ್ಟೇ, ಬರೀ ಸಂಸ್ಕೃತದಲ್ಲೇ ಇರುತ್ತೆ. ಆದ್ದರಿಂದ ಸ್ವಲ್ಪ ನಿರಾಸೆ ಆಗುತ್ತೆ, ಆದರೆ ಅದಕ್ಕೆ ಇನ್ನೊಬ್ರು ಬಂದುಬಿಟ್ಟು ನಾವು ಕನ್ನಡದಲ್ಲಿ ಅನುವಾದ ಮಾಡಿದರೆ ನಾವು ಪ್ರಕಾಶನ ಮಾಡ್ತೇವೆ ಅಂತ ಮುಂದೆ ಬಂದಿರೋದ್ರಿಂದ ಸ್ವಲ್ಪ ದಿವಸಕ್ಕೆ ಅನುವಾದನೂ ಬರುತ್ತೆ. ಆದ್ದರಿಂದ ಎರಡರಲ್ಲೂ ದ್ವಾದಶ ಸ್ತೋತ್ರವನ್ನು ನಾವು ನೋಡಲಿಕ್ಕೆ ಸಾಧ್ಯ. ಸರ್ವಮೂಲದಂತೆ ಸರ್ವಮೂಲದಂತೆ ಹೌದು, ಆ ರೀತಿಯಾಗಿ ಬರುತ್ತೆ, ನಡೆಯುತ್ತೆ, ಇಲ್ಲೆಲ್ಲ ಬೇಗ ಬರುತ್ತೆ ಅನುವಾದ, ಬೇಗ ಬರುತ್ತೆ. ಇದು ಒಂದು ವಾರದಲ್ಲೇ ಬರುತ್ತೆ, ಅದರಲ್ಲಿ ಅನೇಕ ಅರ್ಥಗಳನ್ನ ಒಟ್ಟಿಗೆ ನಾವು ಕಾಣ್ತಕ್ಕಂಥ ಒಂದು ಪ್ರಯತ್ನ ಮಾಡಬಹುದು. ವೀರಪ್ಪ ಭವ ಮಮ ಶರಣಂ ಎಲ್ಲ ವರ್ಣನೆ ಮಾಡ್ತಾ ಆಚಾರ್ಯರು ಶ್ರೀಹರಿಯ ವೈಭವವನ್ನು ತಿಳಿಸಿದರು. ಮುಂದಿನ ಅಧ್ಯಾಯದೊಳಗೆ ಅವನ ಶ್ರೀಪತಿರ ಅಪ್ರತಿರಥಿ ಕೇಶಾದಿ ಭವಾದೇ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇತೆ. ಅದು ಮತ್ತೆ ಸಾತ್ವಕರ ಪಲ್ಲವಿ, ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇತೆ, ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇತೆ. ಅದಕ್ಕೆ ಅರ್ಥ ಏನು ಗೊತ್ತಾ, ಕರುಣಾಪೂರ್ಣ ವರಪ್ರದ ತೇ ಚರಿತಂ ಮೇ ಜ್ಞಾಪಯ. ಪರಮಾತ್ಮ ಅತ್ಯಂತ ಕರುಣೆಯಿಂದ ತುಂಬಿದವನು ನೀನು, ನಿನ್ನ ಮಹಿಮೆಯಿಂದ ನಮಗೆ ತಿಳಿಸಿಕೊಡು. ಈ ಮಾತು ದಿವಸ ಹೇಳ್ತಿದ್ರೆ ಯಾರಿಗೆ ಪಾಠ ಪ್ರವಚನ ಅವಕಾಶ ಸಿಕ್ಕೋದಿಲ್ಲ, ಲೆಕ್ಕ ಹಾಕಿ ನೋಡೋಣಂತೆ. ದೇವರೇ ಪಾಠ ಕೇಳಿಸು ಪಾಠ ಕೇಳಿಸು ಅಂತ ಅರ್ಥ ಅದಕ್ಕೆ. ನಮಗೆ ಗೊತ್ತಾದ್ರೆ ಬಹುಶಃ ಹೇಳಲಿಕ್ಕಿಲ್ಲ, ಎಲ್ಲಿ ಕೇಳಿಸ್ಬಿಡ್ತಾರೋ ಅಂತ ಭಯ ಬಂದರೂ ಕಷ್ಟನೆ, ಇಷ್ಟು ಬೇರೆ ಹೇಳಿದ್ರೆ ಕೊಡಿಸ್ಬಿಟ್ರೆ ಕಷ್ಟ ಅಂತ ಭಯ ಬರ್ಬೋದು. ನಮಗೆ ಖಂಡಿತ ನಡೆಸ್ತಾನೆ. ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇತೆ, ಅದಕ್ಕೆ ಅನೇಕ ಅರ್ಥ. ಮತ್ತೆ ಕರುಣಾಪೂರ್ಣ ನೀ ಚರಿತ್ರೆ ಯಾಕೆ ಕೇಳಿಸ್ಬೇಕು ಗೊತ್ತಾ, ವರಪ್ರದ ಚರಿತಂ, ವರಪರ ಕೊಡ ವರ ಕೊಡ ಚರಿತ್ರೆ ಅದು, ಅದು ಕೇಳಿದ್ರೆ ಕೆಲಸ ಆಗೋಗ್ಬಿಡುತ್ತೆ. ಶ್ರವಣ ಮನಕಾನಂದವೀವುದು, ಭವಚರಿತ ದುಃಖಗಳ ಕಳೆಯುವುದು, ವಿವಿಧ ಭೋಗಗಳ ಇಹಪರಂಗಳಲ್ಲಿತ್ತು ಸಲಹುವುದು, ಅದಕ್ಕೆ ಅಂತ ಚರಿತ್ರೆ ನಮಗೆ ಕೇಳಿಸು ಅಂತ ಕೇಳುತ್ತೆ. ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇತೆ. ಆಚಾರ್ಯ ಯಾರು ಗೊತ್ತೇನು, ಇಡೀ ವಿಶ್ವಕ್ಕೆ ಪಾಠ ಹೇಳ್ತಕ್ಕಂಥ ಗುರುಗಳು ಅವರು ದೇವರನ್ನು ಕೇಳ್ತಾರೆ, ದೇವರೇ ಇನ್ನೂ ಬಂದಿನ ಮಹಿಮೆ ನಾನು ತಿಳಿಸಿಕೊಡು ಅಂತ ಕೇಳ್ತಾರೆ. ದೇವರ ಮಹಿಮೆ ಎಷ್ಟಿರ್ಬೋದು ಅಂತ ಹೇಳೋದು ಸಾಕ್ಷಿ ಇದು. ಒಂದು ವಿಶ್ವದ ಗುರುಗಳಾದ ತ್ರೈಲೋಕ್ಯ ಆಚಾರ್ಯರು ನಿನ್ನ ಮಹಿಮೆ ಇನ್ನೂ ತಿಳಿಸು ಇನ್ನೂ ತಿಳಿಸು ಅಂತ ಕೇಳ್ತಾ ಇದ್ದಾರೆ. ಆಚಾರ್ಯರ ವೈಭವ ಅದು. ಕರುಣಾಪೂರ್ಣ ಕರುಣಾಪೂರ್ಣ ಅಷ್ಟು ತಂದ್ರಲ್ಲ ಜಗನ್ನಾಥದಾಸರಿಗೆ ಭಾರಿ ಅಪೀಲ್ ಆಯ್ತದ. ಒಂದು ಕರುಣಾಸಂಧಿ ಸಂಧಿನೇ ಇಟ್ಬಿಟ್ರೆ ಬಿಡಲಿಲ್ಲ, ಕರುಣಾಸಂಧಿ ಹೆಸರಿಡಲಿಕ್ಕೆ ಒಳ್ಳೆ ಸ್ಫೂರ್ತಿ ಕೊಟ್ಟಂತಹ ಒಂದು ಅಪೂರ್ವವಾದ ಸ್ತೋತ್ರ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇತೆ. ಎಡ್ ಇಡೀ ಕರುಣೆಯ ಭವ್ಯ ಚಿತ್ರ ಒಂದ್ ಕಡೆ ನೋಡಬೇಕು ಅಂತಿದ್ರೆ ಹರಿದಾಸ ಸಾಹಿತ್ಯ ಇಡೀ ನಮ್ಮ ಶಾಸ್ತ್ರ ಸಾಹಿತ್ಯದಲ್ಲೇ ಕರುಣೆಯನ್ನು ಒಂದೇ ಕಡೆಗೆ ಮಡುಗಟ್ಟಿಸಿ ತೋರಿಸಿದಂತ ಅತ್ಯಂತ ಅಪೂರ್ವವಾದ ಭಾಗ ಕರಿಕಥಾಮೃತ ಸಾರದ ಕರುಣಾಸಂಧಿ. ಅದರಲ್ಲಿ ಬರೋದು, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ, ಸುಲಭನೋಹರಿ ತನ್ನವರನ್ನು ಅರೆಗಳಿಗೆ ಬಿಟ್ಟಗಲನು, ರಮಾಧವನುಲಿಸಲರಿಯದೆ ಪಾಮರರು ಬಳಲುವರು ಭವದೊಡಗೆ. ಇದಕ್ಕಿಂತ ಚೆನ್ನಾಗಿ ಕರ್ಣವರ್ಣೆ ಮಾಡಕ್ಕೆ ಹ್ಯಾಕ್ ಸಾಧ್ಯ ಇದೆ ಲೆಕ್ಕಾಗಿ. ಪರಮಾತ್ಮನ ಕರುಣೆಯ ಮಹತ್ವವನ್ನ ಅತ್ಯಂತ ಮನಸ್ಸಿಗೆ ಮುಟ್ಟಿಸ್ತಕ್ಕಂಥ ರೀತಿಯಲ್ಲಿ ಹೇಳಿದ ಕೃತಿ ಅದು. ಅದಕ್ಕೆ ಮುಖ್ಯ ಸ್ಫೂರ್ತಿ ಆಚಾರ್ಯರ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇತೆ ದಿಜಿಜಾಂತಪ್ರದ ಚಕ್ರಧರ ಗದಾ ಯುಗ್ವರ ಬಾಹೋ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇತೆ. ಚಕ್ರ ಶಂಖ ಗದಾ ಪದ್ಮ ಹಿಡ್ಕೊಂಡಿದ್ದೀಯಲ್ಲ, ನೀನು ನಮಸ್ಕಾರ ಮಾಡ್ತೇವೆ. ಅದು ಹಿಡ್ಕೊಂಡು ಏನ್ ಮಾಡ್ತೀಯ? ದಿತಿಜಾಂತಪ್ರದ, ದಿತಿದರಿಗೆ ಅಂತವನ್ನು ಕೊಡತಕ್ಕಂಥ ಆಯುಧಗಳವು ಅಂತ ಪರಮಾತ್ಮ ನಮ್ಮನ್ನ ನೀನು ನಿನ್ನ ಚರಿತ್ರೆಯನ್ನು ಮತ್ತೆ ಮತ್ತೆ ಕೇಳ ಹಾಗೆ ಮಾಡೋದು ಪ್ರಾರ್ಥನೆ ಮಾಡ್ತಾ ಬರ್ತಾ. ಒಬ್ರು ಪ್ರಶ್ನೆ ಕೇಳಿದರು,
ದುಶ್ಯತ್ಥಾಪರು ಕೃಷ್ಣನ ಚಕ್ರ ಎತ್ತಲಕ್ಕಾಗಲಿಲ್ಲ ಅಂತ ಹೇಳಿದ್ರಿ, ಕೆಲ ಕಡೆ ಬರ್ತದಲ್ಲ ಬೇರೆಯವ್ರ ಚಕ್ರ ಎತ್ತಿದ ಕಾಣಿಸ್ತದೆ, ಪರಮಾತ್ಮ ಚಕ್ರ ಕೊಟ್ಟಿದ್ದವ್ರು ಎತ್ಕೊಂಡಿದ್ದು ಕಾಣಿಸ್ತದೆ ಅಂತ ಕೇಳಿಬಿಟ್ರೆ, ಮೊದಲನೇದಾಗಿ ತುಂಬ ಜನಕ್ಕೆ ಒಂದು ವಿಷಯ ಗೊತ್ತಿರಬೇಕು. ಚಕ್ರಕ್ಕೆ ಅನೇಕ ಮುಖಗಳುಂಟು. ಮೂಲತಃ ಚಕ್ರ ಅಂದರೆ ರಮಾದೇವಿಯರು, ದುರ್ಗಾದೇವಿಯವರು. ಆ ಚಕ್ರ ಎತ್ತಲಿಕ್ಕೆ ಯಾರಿಗೂ ಆಗೋದು, ನಾರಾಯಣನಿಗೆ ಮಾತ್ರ ಸಾಧ್ಯ ಉಂಟು. ಅದಕ್ಕೆ ಅವಾಂತರ ಅಭಿಮಾನಿ ಕಾಮ, ಆ ಚಕ್ರನ ಬೇರೆಯವರು ಇರ್ತಾರೆ, ಆ ಚಕ್ರನ ಎತ್ತಾರೆ, ಅದು ಅವರ ಎತ್ತದಲ್ಲಿ ಮತ್ತೆ ಅದಕ್ಕೆ ಹೊರ ಕೊಡ್ಬೇಕು, ಮತ್ತೆ ಎತ್ತ ಶಕ್ತಿ ಬರಲಿ ಅಂತ ಹೊರ ಕೊಟ್ಟಿರ್ತಾನಲ್ಲ ಅದನ್ನ ಎತ್ತಾರಾದ್ರಿಂದ ಯಾರು ಬೇರೆಯವರು ಚಕ್ರವನ್ನು ಉಪಯೋಗಿಸಿದ್ರು ಅಂತ ಹೇಳಿದರೆ ಅದು ಅನುಗ್ರಹದಿಂದ, ಆ ಚಕ್ರ ಹೊರತು ಮುಖ್ಯ ಚಕ್ರ ಅಲ್ವೇ ಅಲ್ಲ. ನಮಗೆ ಒರಿಜಿನಲ್ ಕಾಪಿ ಕೊಡದೆ ಡೂಪ್ಲಿಕೇಟ್ ಕೊಡ್ತಾರಲ್ಲ ಆ ಟೈಪ್ ಅಷ್ಟೇ. ಒರಿಜಿನಲ್ ಕಾಪಿ ಡೈರೆಕ್ಟ್ ಪೋಸ್ಟ್ ಮಾಡಿರ್ತಾರೆ, ಡೂಪ್ಲಿಕೇಟ್ ಆಫ್ ಇನ್ಫಾರ್ಮೇಶನ್ ಕೊಟ್ಟಾಗ ಕೊಡ್ತಾರೆ, ದಟ್ ಈಸ್ ಎ ಕಾಪಿ, ನೋ ಡೌಟ್. ಆದರೆ ಅದು ಒರಿಜಿನಲ್ ಅಲ್ಲ. ಆ ಥರ ಆ ದೃಷ್ಟಿಯಲ್ಲಿ ಪರಮಾತ್ಮನ ಆ ಚಕ್ರ ಎತ್ತಕ್ಕೆ ಅವನಿಗೊಬ್ಬನಿಗೇನೆ ಸಾಧ್ಯ ಹೊರತು ಬೇರೆ ಯಾರಿಗೂ ಸಾಧ್ಯ ಇಲ್ಲ. ದ್ವಿತಿಜಾಂತಪ್ರದ ಚಕ್ರ ದರ ಗದಾ ಯುಗ್ವರ ಬಾಹೋ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇತೆ. ಅಧ್ಯಾಯ ಪೂರ್ತಿ ಹಾಗೆ ಹೇಳಿದರು. ಆಮೇಲೆ ಮುಂದಿನ ಅಧ್ಯಾಯ ಪೂರ್ತಿ ಪರಮಾತ್ಮನ ಪಾದದ ಸ್ತೋತ್ರ. ಉದೀರ್ಣ ಬಜರಂ ದಿವ್ಯಂ ಅಮೃತಸ್ಯಂಜ ಧೀಷಿತು ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ಯಭಿವಂದಿತ. ಈ ಸ್ತೋತ್ರ ಯಾತಕ್ಕೆ ವಿಶೇಷ ಅಂದರೆ, ಮೊದಲ ಅಧ್ಯಾಯದಲ್ಲಿ ಪರಮಾತ್ಮನ ಆಪಾದ ಮೌಲಿ ಪರ್ಯಂತ ವರ್ಣನೆ ಮಾಡಿದ್ದು, ಇದರಲ್ಲಿ ಒಂದೇ ಅವಯವ ವರ್ಣನೆ ಮಾಡ್ತಾರೆ. ಮೊದಲನೇ ಒಂದೇ ಅವಯವದ ವರ್ಣನೆ, ಬರೀ ಪಾದದ ವರ್ಣನೆ, ಏಕಾಂಗ ವರ್ಣನ ರೂಪವಾದ ಸ್ತೋತ್ರ. ಏಕಾಂಗದಲ್ಲಿ ಏನೇನಿದೆ, ಉಳಿದ ಅಂಗದೆಲ್ಲ ಇದೆ ಅದರೊಳಗೆ, ಅದು ವಿಶೇಷ. ಅದಕ್ಕೆ ಸ್ವಗತ ಭೇದ ವಿವರ್ಜಿತ ಅಂತ ಪರಮಾತ್ಮನ ಕರೀತಾರೆ. ಇನ್ನೇ ಇಂಥ ವೈಭವ ಯಾರಿಗೂ ಇಲ್ಲ. ಅದಕ್ಕೆ ಹರಿರೇವ ಪರಹ, ಹರಿರೇವ ಗುರು ಎಂಬುದು ಸತ್ಯ. ಉದೀರ್ಣ ಬಜರಂ ದಿವ್ಯಂ ಅಮೃತಶ್ಯಂಜಧೀಷಿತು ಆನಂದಶ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ. ಮನೆ ಹೇಳ್ತಾರೆ, ಆನಂದ ತೀರ್ಥ ಮುನಿನ ಹರೇರ್ ಆನಂದ ರೂಪಿಣಃ. ಈ ಸ್ತೋತ್ರ ಇದೆಯಲ್ಲ, ಕೃತಂ ಹರ್ಯಷ್ಟಕಂ ಭಕ್ತ್ಯ ಪಠತ ಪ್ರಿಯತೆ ಹರಿ ಹೇಳಿದಾಗ, ಇಲ್ಲಿ ಪಠನ್ ಆನಂದ ತಾಮಿಯಾತ್. ಈ ಸ್ತೋತ್ರ ಹೇಳಿದ ಆನಂದ ಆನಂದಸ್ಯ ಪದಂ ಒಂದೇ ಅಂತಿದೆಯಲ್ಲ, ಅದಕ್ಕೆ ಆನಂದತ್ವನೇ ಹೊಂದಿಬಿಡ್ತಾನೆ, ಮೋಕ್ಷಕ್ಕೆ ಹೋಗಿಬಿಡ್ತಾನೆ. ಕೊನೆಗೆ ಮುಕ್ತಾಯ ಮಾಡ್ತಾರೆ, ಆನಂದ ತೀರ್ಥ ಪರಾನಂದ ವರದ ಆನಂದ ಮುಕುಂದ ಅರವಿಂದ ನಯನ, ಆನಂದ ತೀರ್ಥ ಪರಾನಂದ ವರದ ಆನಂದ ಮುಕುಂದ ಅರವಿಂದ ನಯನ, ಆನಂದ ತೀರ್ಥ ಪರಾನಂದ ವರದ. ಆ ಶ್ಲೋಕ ಎಷ್ಟಿದೆ ಅಂದರೆ, ಹರಿವಾಣಸ ಕೊನೆಗೆ ಕುಣ್ಕೊಂಡು ಹೇಳ್ತಾರಲ್ಲ ಆ ಶೈಲಿ ತರ್ತಾರೆ ಆಚಾರ್ಯರು. ಭಕ್ತಿ ಅತ್ಯಂತ ಉದ್ರಿಕ್ತವಾದ ಅವಸ್ಥೆ ಅದು, ಒಂದು ಆನಂದ ತೀರ್ಥ ಪರಾನಂದ ವರದ ಅಂಥೇಳಿ ಅಟ್ ಫಾಸ್ಟ್ ಆಗಿ ಹೇಳ್ತಕ್ಕಂಥ ರೀತಿಯಲ್ಲಿ ತಂದುಕೊಡ್ತಾರೆ. ಅದರ ವಿಶೇಷ ಏನು ಗೊತ್ತಾ, ಉದ್ದುಕ್ಕೆ ಆನಂದ ತೀರ್ಥ ಆನಂದ ತೀರ್ಥ ಆನಂದ ತೀರ್ಥ ಅಂತ ಹೇಳ್ತಾರೆ. ಅದರ ಅಂಕಿತದ ಕಾನ್ಸೆಪ್ಟ್ ಅಲ್ಲಿ ಹರಿದಾಸ ಸಾಹಿತ್ಯದ ಅಂಕಿತದ ಚಿತ್ರವನ್ನ ಅಲ್ಲಿ ಮೂಡಿಸ್ತಾರೆ. ಆದ್ರಿಂದ ಎಲ್ಲರೂ ಪುರಂದರ ವಿಠಲ, ವಿಜಯ ವಿಠಲ ಎಲ್ಲ ವಿಠಲರು ಆಮೇಲೆ ಬಂದಿದ್ದು, ಆನಂದ ತೀರ್ಥ ಅನ್ನೋ ಹೆಸರು ಮೊದಲು ಆಚಾರ ಉಪಯೋಗಿಸಿ. ಈ ಹರಿದಾಸ ಸಾಹಿತ್ಯಕ್ಕೆ ಏನೇನು ಬೇಕೋ ಎಲ್ಲವನ್ನೂ ಕೊಟ್ಟ ಒಂದು ಅಮೋಘವಾದ ಕೃತಿ ದ್ವಾದಶ ಸ್ತೋತ್ರ. ಆದರೆ ಇವತ್ತು ಹರಿದಾಸರು ದ್ವಾದಶ ಸ್ತೋತ್ರ ಮರ್ತೇ ಬಿಟ್ಟಿದ್ದಾರೆ. ಈಗಿನ ಹರಿದಾಸರು, ಹಿಂದಿನ ಹರಿದಾಸರಲ್ಲ. ದ್ವಾದಶ ಸ್ತೋತ್ರದ ಶ್ರೇಷ್ಠವಾದ ಕೃತಿ ಇವತ್ತು ಪಠಣೆಗೆ ಉಪಯೋಗಿಸ್ತಾ ಪಡ್ತಾ ಇಲ್ಲ. ರಾಗತಾಳಗಳ ಒಂದು ವಿಶೇಷವಾದ ವಿನ್ಯಾಸದೊಂದಿಗೆ ಅದನ್ನು ಹಾಡಿಬಿಟ್ರೆ ಹರಿದಾಸ ಸಾಹಿತ್ಯದ 10ರಷ್ಟು ಪಾಪ್ಯುಲರ್ ಆಗ್ತದೆ. ಈಗೇನು ಪಾಪ್ಯುಲರ್ ಆಗಿದೆ, ಅದು 10ರಷ್ಟು ಪಾಪ್ಯುಲರ್ ಮಾಡ್ತಕ್ಕಂಥ ಶಕ್ತಿ ದ್ವಾದಶ ಸ್ತೋತ್ರಕ್ಕಿದೆ. ಅದನ್ನು ಅಭ್ಯಾಸ ಮಾಡಿಕೊಂಡ್ರೆ ಸಾಕು. ಆಚಾರ್ಯ ಕಷ್ಟವಾಗಿ ಸುಲಭ ಬರೆದಿದ್ದಾರೆ. ಮತ್ತೆ ಹರಿದಾಸರ ಸಾಹಿತ್ಯದ ಎಷ್ಟೋ ಕೃತಿಗಳಿಗಿಂತ ಸರಳವಾದ ಶೈಲಿಯನ್ನು ಆಚಾರ್ಯ ಉಪಯೋಗಿಸಿದ್ದಾರೆ. ಅರ್ಥ ನೋಡ್ಬೇಕಾದ ಆನಂದ ತೀರ್ಥ ಪರಾನಂದ ವರದ ಸಾಮಾನ್ಯವಾದ ಅರ್ಥ ಏನು? ಅದಕ್ಕೆ ಆನಂದ ತೀರ್ಥರಿಗೆ ಪರಾನಂದವನ್ನು ಕೊಟ್ಟವನೇ ವರವನ್ನಾಗಿ ಅಂತ ಅರ್ಥ. ಆನಂದ ತೀರ್ಥರಿಗೆ ವರವನ್ನಾಗಿ ಪರಮಾನಂದವನ್ನು ಕೊಟ್ಟವನು, ಅದು ಅರ್ಥನೇ. ಅದು ಇನ್ನೊಂದು ಅರ್ಥ, ತುಂಬಾ ಅರ್ಥಗಳುಂಟು. ಇನ್ನೊಂದು ಅರ್ಥ ಅದಕ್ಕೆ, ಆನಂದ ತೀರ್ಥ ಪರಾಣಂ ಆನಂದ ವರದ. ಯಾರು ಆನಂದ ತೀರ್ಥ ಪರರಾಗಿ ಬಿಡ್ತಾರೆ ಅವರಿಗೆಲ್ಲ ಆನಂದ ಕೊಟ್ಬಿಡ್ತೀಯ ನೀನೀಗ. ಆನಂದ ತೀರ್ಥರಿಗೆ ವರ ಕೊಡೋದು ದೊಡ್ಡದಲ್ಲ, ಆನಂದ ತೀರ್ಥ ಪರರಿಗೆ ಆನಂದ ಕೊಡಬೇಕಾದ್ರೆ ಆನಂದ ತೀರ್ಥರಿಗೆ ಕೊಡೋದು ನ್ಯಾಚುರಲ್. ಅದು ಒಂದು ಆನಂದ ತೀರ್ಥ ಪರಾಣಂ ಆನಂದ ವರದ ಅಂದ್ರೆ ಒಂದೇ, ಮಹಾನಂದ ತೀರ್ಥಸ್ಯ ಏ ಭಾಷ್ಯ ಭಾವ ಅದೇ ಅರ್ಥ. ಅದೇ ಆಚಾರ ಶಾಸ್ತ್ರ 60 ಅವರಿಗೆ ಪರಮಾತ್ಮ ಮೋಕ್ಷವನ್ನ ಅನುಗ್ರಹವನ್ನಾಗಿ ಕೊಡ್ತಾನೆ. ಅಲ್ಲಿ ಎಷ್ಟು ಸ್ತೋತ್ರ ಮಾಡ್ತಾರೆ ಮತ್ತೆ, ಇಂದ್ರ ಸುರೇಂದ್ರ ಸುವಂದಿತ ಒಂದೇ ಆನಂದ ತೀರ್ಥ ಪರಾನಂದ ವರದ, ಚಂದ್ರಕ ಮಂದಿರ ನಂದಕ ಒಂದೇ ಆನಂದ ತೀರ್ಥ ಪರಾನಂದ ವರದ, ಚಂದ್ರಕ ಮಂದಿರ ವಂದಕ ಒಂದೇ ಆನಂದ ತೀರ್ಥ ಪರಾನಂದ ವರದ. ಸುಲಭವಾದ ಮಾತುಗಳು ಬಿಡಿಸಿದರೆ, ಚಂದ್ರ ಕಮಂದಿರ ನಂದಕ ಒಂದೇ, ಚಂದ್ರ ಕಮಂದಿರ. ಕಮಂದಿರ ಅಂದ್ರೇನು? ಕ ಅಂದ್ರೆ ಕ್ಷೀರಸಾಗರ, ಮಂದಿರ ಅಂದ್ರೆ ಕ್ಷೀರಸಾಗರ ಶಾಯಿಯೇ ಅಂತ ಅರ್ಥ. ಚಂದ್ರ ಕಮಂದಿರ ನಂದಕ ಒಂದೇ, ಚಂದ್ರ ಚಂದ್ರ ಕಮಂದಿರ. ಚಂದ್ರ ಅಂದ್ರೆ ಚಂದ್ರ, ಕ ಅಂದ್ರೆ ತಲೆ. ಚಂದ್ರನ ತಲೆಯಲ್ಲಿ ಮನೆಯನ್ನಾಗಿ ಮಾಡಿಸ್ಕೊಂಡು ಕೂತಿದ್ದಾನಲ್ಲ ಅಂತ ಶಿವನಿಗೆ ನಂದಕ ಒಂದೇ, ಶಿವನಿಗೆ ಆನಂದ ಕೊಡುವ ವಿಷ್ಣುವೆ ನಮಸ್ಕಾರ ನಿನಗೆ. ಚಂದ್ರಕ ಮಂದಿರ ನಂದಕ ಒಂದೇ ಆನಂದ ತೀರ್ಥ ಪರಾನಂದ ವರದ. ಚಂದ್ರ ಕಮಂದಿರ, ಕ ಅಂದ್ರೆ ವಾಯುದೇವರು, ಕಮಂದಿರ
ಕಮಂದಿರ ವಾಯುದೇವರ ಅಂತರ್ಯಾಮಿಯಾದ ಪರಮಾತ್ಮನೇ ನಮಸ್ಕಾರ ಮಾಡ್ತೇನೆ ನಿನಗೆ. ಚಂದ್ರ ಕಮಂದಿರ ನಂದಕ ಒಂದೇ, ಚಂದ್ರ ಕ ಮಂದಿರ, ಚಂದ್ರ ಅಂದ್ರೆ ಚಂದ್ರ, ಕ ಅಂದ್ರೆ ಬ್ರಹ್ಮ, ಮಂದಿರ ಅಂದ್ರೆ ಶಿವ, ಅವರಿಗೆ ನಂದಕ ಒಂದೇ. ಅಷ್ಟು ಜನಕ್ಕೆ ಆನಂದ ಕೊಡೋದೇ ನಮಸ್ಕಾರ ನಿನಗೆ. ಸರ್ವೋತ್ತಮ ತೊಗರ ಹಿಡ್ತಾನೇ ಹೋಗ್ತಾ ಇರ್ತಾರೆ. ಚಂದ್ರ ಕಮಂದಿರ ಇನ್ನೊಂದರ್ಥ, ಚಂದ್ರ ಕಮಂದಿರ ಯಶ್ಯ. ಚಂದ್ರ ಯಾರ ತಲೆಯ ಮೇಲೆ ಮಂದಿರವಾಗಿ ಕೂತಿದ್ದಾನಲ್ಲ ಅಂತ ಶಿವನಿಗೆ ಆನಂದ ಕೊಡ್ತಕ್ಕಂಥವ್. ಶಿವನ ಪರಾರ್ಥ ಮಾಡೋಕ್ಕೂ ಬರುತ್ತೆ, ಚಂದ್ರ ಪರಾರ್ಥ ಮಾಡೋಕ್ಕೂ ಬರುತ್ತೆ, ಕೊನೆ ನಾರಾಯಣ ಪರಾರ್ಥವಾಗುತ್ತೆ. ಈಗ ಅನೇಕ ಅರ್ಥಗಳನ್ನು ಒಂದೊಂದು ಪದದಲ್ಲೂ ಹೇಳ್ತಕ್ಕಂಥ ಕೌಶಲ ಶ್ರೀಮದ್ ಆಚಾರ್ಯರದು. ಅಂತ ಶ್ರೀಮದ್ ಆಚಾರ್ಯರು ದ್ವಾದಶಸ್ತೋತ್ರ ಬರೆದ ಪ್ರಸಂಗ ನೋಡಿದ್ದೇವೆ. ಕೃಷ್ಣ ಬಂದ, ದ್ವಾದಶಸ್ತೋತ್ರವನ್ನು ಕೃಷ್ಣ ಬಂದ ಅಂತ ಉಪಯೋಗಿಸೋಕೆ ಸಾಧ್ಯವಾಯಿತು. ಮತ್ತೊಂದು ಘಟನೆ ಬಂತು. ಒಂದೇ ಆಚಾರ್ಯ ಪಾಠ ಹೇಳ್ತಾ ಕೂತಿದ್ದಾರೆ. ತಕ್ಷಣ ಜನ ಕೇಳಿದರು, ಸ್ವಾಮಿ ನಿಮ್ಮ ಇಂಥ ಅಮೂಲ್ಯವಾದ ಕೃತಿಗೆ ಯಾರು ವ್ಯಾಖ್ಯಾನ ಮಾಡ್ತಾರೆ ಅಂತ ಕೇಳಿದರು ಆಚಾರ್ಯರ. ಯಾರು ವ್ಯಾಖ್ಯಾನ ಬರೀತಾರೆ? ತಕ್ಷಣ ಆಚಾರ್ಯ ಏನು ಮಾಡಿದರಂತೆ, ಎತ್ತು ಕೂತಿತ್ತಂತೆ. ನೋಡಿ, ವ್ಯಾಖ್ಯಾಸ್ಯತ್ತೇಷ ಗೋರಾಟ್ ಅಂತ ಹೇಳಿದ್ದಾರೆ. ಎತ್ತು ವ್ಯಾಖ್ಯಾನ ಬರೆಯುತ್ತೆ ಅಂತ ಹೇಳಿ, ಎತ್ತು ವ್ಯಾಖ್ಯಾನ ಬರೆಯುತ್ತೆ. ಕೆಲವರಿಗೆ ಭಾರಿ ಆಶ್ಚರ್ಯ, ಕೆಲವರಿಗೆ ಆನಂದ, ಕೆಲವರಿಗೆ ದುಃಖ. ಎಲ್ಲರೂ ಇರ್ತಾರೆ, ಎಲ್ಲ ವಿಧ ಜನಗಳು ಇರ್ತಾರೆ. ಅವರಿಗೆ ಸಿಟ್ಟು ಬಂತು. ನಾವು ಒಳ್ಳೊಳ್ಳೆ ಬ್ರಾಹ್ಮಣರು, ದೊಡ್ಡ ದೊಡ್ಡ ಪಂಡಿತರು, ನಮಗೆ ಬಿಟ್ಟುಬಿಟ್ಟು ಆಚಾರ್ಯರು ಈ ಹೋಗಿ ಹೇಳಿಬಿಟ್ರಲ್ಲ ಅಂತ ಹೊಟ್ಟೆ ಕಿಚ್ಚಿ ಬಂದು ಬಿಟ್ಟು ಅವ್ರು ಏನು ಮಾಡಿದರಂತೆ, ಸರ್ಪದಷ್ಟೋ ಬ್ರಿಯೇತ ಹಾವು ಕಚ್ಚಿ ಸಾಯಿಲಿ ಅಂತ ಹೇಳಿ. ಈ ಗೋ ಬದುಕಿದ್ರೆ ವ್ಯಾಖ್ಯಾನ ಬರೆಯೋದು, ಹಾವು ಕಚ್ಚಿ ಸಾಯಿಲಿ. ಈ ಬ್ರಾಹ್ಮಣ ಶಾಪ ಕೊಡೋದು ಭಾರಿ ಪ್ರೀತಿ, ಅದರಲ್ಲೂ ಕೂಡ ಹಾವು ಕೊಟ್ಟರೆ ಭಾರಿ ಪ್ರೀತಿ. ಬೆಳ್ಸಿದ್ರಾದ್ರೂ ಅದೇ ಶಾಪ ಬರಬೇಕು, ಹಾವು ಕಚ್ಚಿ ಸಾಯಿಲಿ ಅಂತೇಳಿ ಇವ್ರಿಗೂ ಹಾವು ಕಚ್ಚಿ ಸಾಯಿಲಿ ಅಂತ ಶಾಪ ಕೊಟ್ಟರು. ಹಾವು ಬಂತು, ಕಚ್ಚಿತು, ಸತ್ತೋಯ್ತು, ಎತ್ತು. ಅದಕ್ಕೆ ಆ ಶಿಷ್ಯರಿಗೆ ಖುಷಿ ಅವರಿಗೆ. ನೋಡಿದ್ರ, ನಾವು ಕೆಲವರು ಇರ್ತಾರೆ ತಾವು ಒಳ್ಳೆ ಕೆಲಸ ಮಾಡೋದಿಲ್ಲ, ಇನ್ನೊಬ್ಬರು ಮಾಡೋದು ಸಹಿಸೋದಿಲ್ಲ ಅಂತ ಒಂದು ಗುಂಪಿರ್ತದೆ. ಇದು ಒಳ್ಳೆ ದೃಷ್ಟಾಂತ ಇದು. ಒಂದು ಯಾವುದು ಪ್ರಾರಬ್ಧ ಅಷ್ಟೇ, ಅವರಿಗೆ ನಮ್ಮ ನ್ಯಾಚುರಲ್ ಆಗಿ ಬಂದಿರ್ತಾರೆ, ಪ್ರಾರಬ್ಧವಾಗಿ ಬಂದಿರ್ತದೆ ಅಷ್ಟೇ. ಆ ವ್ಯಾಖ್ಯಾನ ಆಗಬಾರ್ದು ಅಂತ ಕೊಂದುಬಿಟ್ರೆ ಆಚಾರ ಸುಮ್ಮನೆ ಇದ್ರಂತೆ. ಆ ಬಂದರೂ ಸುಮ್ಮನೆ ಇದ್ರು, ಕಚ್ಚಿದ್ರು ಸುಮ್ಮನೆ ಇದ್ರು, ಸತ್ತವರು ಸುಮ್ಮನೆ ಇದ್ರು. ಆ ಸತ್ವೇಲೆ ಏನು ಮಾಡಿದ್ರಂತೆ, ಕೈಯಲ್ಲಿ ನೀರು ಹಾಕೊಂಡಿರಂತೆ ಒಂದಿಷ್ಟು. ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾಧ್ಯಾದಿ ವರದೇಶ ವರಪ್ರದಂ. ಅದು ಪ್ರೋಕ್ಷಣೆ ಅಂದಿದ್ದು ಪ್ರೋಕ್ಷಣೆ ಮಾಡಿದ್ರಂತೆ. ಏನು ಆಶ್ಚರ್ಯ ಗೊತ್ತೇನು, ಎತ್ತು ಕ್ಷಣದ ಮಾತು ಎದ್ದು ಬದುಕುತ್ತಾ ಇದೆ. ಮಲಗಿದಾಗ ಎತ್ತು ಹೇಗೋ ಹಾಗೆ ನಿಧಾನವಾಗಿ ಎದ್ದು ಕೊಡ್ತಾ ಇದೆ. ನೋಡ್ತಾ ಇದ್ದಾರೆ, ಆ ಬದಲೆಷ್ಟೇ ಚೆನ್ನಾಗಿದೆ, ವೀಕ್ನೆಸ್ ಇಲ್ಲ. ಎದ್ದಾಗೆ ಮನುಷ್ಯ ಎಷ್ಟು ವೀಕ್ ಆಗಿರ್ತಾನೆ ಸ್ವಲ್ಪ ಹೊತ್ತು, ಅವನೇನು ಬಾಯಿ ಬೀಳೋವರೆಗೂ ಅವ್ನು ಸರಿ ಹೋಗೋದಿಲ್ಲ. ಅಂಥದ್ದು ಎತ್ತು ಆರಾಮಾಗಿ ಎದ್ದು ಬಿಡ್ತಂತೆ, ಎದ್ದು ನಿಂತ್ಕೊಂಡಿದೆ. ಮೊದಲಿಗಿಂತ ಥಳ ಥರ ಹೊಡಿತಾ ಇದೆ, ಅದ್ರ ಕಾಂತಿ ಜಾಸ್ತಿ ಆಗಿಬಿಟ್ಟಿದೆ. ಆಶ್ಚರ್ಯ. ಕೃಷ್ಣ ಪರೀಕ್ಷಿತ ರಾಜನ್ನು ಬದುಕಿಸಿದ, ಈ ಆಚಾರ್ಯರು ಎತ್ತನ್ನು ಬದುಕಿಸಿದರು. ಪರೀಕ್ಷಿತ ರಾಜ ಬರೆದು ಅದು ಕೇಳಿದ, ಅದು ಭಾಗವತಾಮೃತವಾಯಿತು. ಎತ್ತಿನ ಮೇಲೆ ಬಿದ್ದ ನೀರು ಅದರ ಬಾಯಿಂದ ಬಂತು, ನ್ಯಾಯಸುಧೆಯಾಗಿ ಹೊರಗೆ ಬಂತು. ಜಯತೀರ್ಥರ ನ್ಯಾಯಸುಧೆ, ಆ ಎತ್ತೇ ಜಯತೀರ್ಥರಾಗಿತ್ತು. ಎತ್ತೇ ಇಂದ್ರದೇವರ ಅವತಾರ, ಜಯತೀರ್ಥರಾಯಿತು. ಆಚಾರ್ಯ ಯಾಕೆ ಪ್ರೋಕ್ಷಣೆ ಮಾಡಿದರು ಅಂದರೆ, ಬೆನ್ಮೇಲೆ ಬಿದ್ದಿದ್ದೆಲ್ಲ ಬಾಯಿಂದ ಹೊರಗೆ ಬರಲಿ ಅಂತೇಳಿ. ಬೆನ್ಮೇಲೆ ಬಿಡಿಸಿ ಬಾಯಿಂದ ಹೊರಗೆ ಬರೆಸಿ ಇವತ್ತು ವ್ಯಾಸರಾಜರು, ವಾದಿರಾಜರು, ರಘುತ್ತಮರಂಥ ಮಹಾಜ್ಞಾನಿಗಳಿಗೆ ಅಮೃತವನ್ನು ಕುಡಿಸಿದ ವಿಶೇಷವಾದ ಭಾಗ್ಯ ಅಲ್ಲಿ ಬಂತು. ದ್ವಾದಶಸ್ತೋತ್ರದ ನೀರು ಎಷ್ಟಿದೆ ಲೆಕ್ಕ ಹಾಕಿ. ರಾಯರ ಮೃತ್ಯುಗೆ ಎಷ್ಟು ಮಹತ್ವ ಹೇಳೋದಾದರೆ, ವಾದಿರಾಜರ ಮೃತ್ಯುಗೆ ಎಷ್ಟು ಮಹತ್ವ ಹೇಳೋದಾದರೆ, ಆಚಾರ ದ್ವಾದಶಸ್ತೋತ್ರ ಎಂಥ ಗ್ರಂಥ ಅದು ಬಂದು ಬದುಕಿಸಿ. ಆ ಬದುಕಿಸ್ಲಿಕ್ಕೆ ಆಚಾರ್ಯ ದ್ವಾದಶಸ್ತೋತ್ರ ಬೇಕಿಲ್ಲ. ಆಚಾರ್ಯ ಬದುಕೋದು ಭಾರಿ ಸುಲಭ, ಅವ್ರ ಒಳಗೆ ಕೂತ್ಕೊಂಡ್ರೆ ಸಾಕಷ್ಟೇ. ಅವ್ರು ಯಾರು? ಅವರು ಒಳಗೆ ಕೂತು ವಾಯುದೇವರು, ಅವರೇ ಆರು ಮೂರು ಎರಡು ಸಾವಿರ ಅವರೇನೆ, ಒಳಗೆ ಕೂತ್ರೆ ಮುಗೀತು. ಇಷ್ಟೆಲ್ಲ ಯಾಕೆ ತೋರಿಸ್ಬೇಕಾಗಿತ್ತು ಅವರು? ಅದಕ್ಕೆ ಹೇಳ್ತಾರೆ ಆಚಾರ್ಯ ತೋರಿಸ್ತಾರೆ, ಇವತ್ತು ನಾನು ಎದುರಿಗಿದ್ದೇನೆ, ನಿಮ್ಗೆ ಕಾಣಿಸ್ತಾ ಇದ್ದೇನೆ, ಬದುಕಿಸ್ಬಿಡ್ತೇನೆ. ನಾನು ಇಲ್ದಾಗ ಬರಬೇಕಲ್ಲ ಮಾಡ್ಲಿಕ್ಕೆ ನಿಮಗೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಆ ಇಲ್ದಾಗ ಮಾಡ್ಲಿಕ್ಕೆ ಬರಬೇಕಲ್ಲ, ಪರೀಕ್ಷೆಯಲ್ಲೂ ಮೇಷ್ಟು ಪಕ್ಕದಲ್ಲಿ ಕೂತ್ಕೊಂಡು ಗತಿಯಾಗಬೇಕು. ಅದಕ್ಕೆ ಅವರು ಆ ರೀತಿ ಕೂತ್ರೆ ಪರೀಕ್ಷೆ ಅಲ್ಲ, ಅದು ಕಾಪಿ ಆಗ್ತದೆ ಅಷ್ಟೇ, ಉಪಯೋಗ ಇಲ್ಲ. ಪಾಠ ಮಾಡಿರಬೇಕು, ಅವನು ಬರೀಬೇಕು ಹುಡುಗ. ಆಚಾರ್ಯ ತೋರಿಸ್ಕೊಡ್ತಾರೆ. ಗುರು ಅಂದ್ರೆ ಯಾರು ಗೊತ್ತಾ? ತನಗೆ ಬಂದ್ರೆ ಗುರು ಅಲ್ಲ, ಇನ್ನೊಬ್ಬರಿಗೆ ಬರಹ ಮಾಡಿದ್ರೆ ಗುರು. ಮಧ್ವಾಚಾರ್ಯರು ಸತ್ತವರು ನಾ ಬದುಕಿಸ್ತೇವಲ್ಲ, ನೀವು ಬದುಕಿಸಬಹುದು ನೋಡಿ ಅಂತ ದ್ವಾದಶಸ್ತೋತ್ರ ಕೊಟ್ಟಿದ್ದಾರೆ. ರಾಯರಿಗೆ ಗೊತ್ತಿಲ್ವಾ ಇದು? ವ್ಯಾಸರಾಜರಿಗೆ ವಾದಿರಾಜರಿಗೆ ಗೊತ್ತಿಲ್ವಾ? ಎಷ್ಟು ಜನ ಬದುಕಿಸಿದ್ರು ಗೊತ್ತಾ ಅವರು? ವ್ಯಾಸರಾಜರು, ವಾದಿರಾಜರು, ರಾಯರೆಲ್ಲ ಸತ್ತವರು ಬದುಕಿಸ್ತಾರೆ, ಬದುಕಿಸ್ತಾರೆ ಹೋಗ್ತಾ ಇದ್ದಾರೆ. ಇದು ದ್ವಾದಶಸ್ತೋತ್ರದ ಸಿದ್ಧಿ. ಇದು ಆಚಾರ್ಯರು ತೋರಿಸಿಕೊಟ್ರು. ದ್ವಾದಶಸ್ತೋತ್ರ ಹೇಳಿ ಅದನ್ನು ಪ್ರೋಕ್ಷಣೆ ಮಾಡಿ ಖಂಡಿತ ಸತ್ತವರು ಬದುಕ್ತಾರೆ. ನಾವು ಕಥೆ ಕೇಳಿದ್ದೇ ಹೊರತು ಪ್ರಾಕ್ಟೀಸ್ ಮಾಡಲಿಕ್ಕೆ ಹೋಗಿಲ್ಲ. ಇದು ನಮ್ಮ ದೊಡ್ಡ ಒಂದು ಗೊಳಾಟ. ನಮ್ಮ ಜನ ಇನ್ನೂ ಕೆಲವರು ಇರ್ತಾರೆ, ಹಾಗಿದ್ರೆ ಯಾರು ದ್ವಾದಶಸ್ತೋತ್ರ ಬರುತ್ತೋ ಏನೋ, ಎಲ್ಲಿ ಹೋಗಬೇಕೋ ಏನೋ, ಪ್ರೋಕ್ಷಣೆ ಮಾಡ್ತಾರೋ ಏನೋ, ದಡ್ಡ ನೀರೇ ಕಲ್ತು ಹೇಳಬಾರದೆ ಅವನಿಗೆ. ಅಯ್ಯೋ ನಾವ್ಯಾಕೆ ಕಲಿಬೇಕ್ರಿ, ಯಾರು ಹೇಳೋ, 5 ರೂಪಾಯಿ ಕೊಟ್ಟರೆ ಮೂರು ಹೋಗುತ್ತಲ್ಲ ಅಂತ ನಮ್ಮ ಕಾನ್ಸೆಪ್ಟ್ ಅದು. ದಡ್ಡ ನೀರೇ ಕಲ್ತ್ಕೊಂಡ್ಬಿಡೋದು, ಯಾಕೆ ಯೋಚನೆ ಮಾಡಿ? ಮೆಡಿಕಲ್ ತಾನೇ ಓದಬೇಕು, ದ್ವಾದಶಸ್ತೋತ್ರ ಒಬ್ರು ಹೇಳಬೇಕು, ಇದ್ಯಾಕೆ ಮಾಡ್ಬೇಕು ಈ ಮಧ್ಯೆ? ನೀನೇ ಓದಿ ದ್ವಾದಶಸ್ತೋತ್ರ ಏನು 12 ವರ್ಷಕ್ಕೆ ಕೊಡ್ಸಲ್ಲದು? ಒಂದು ದಿವಸ ಬಾಯ್ಪಾಠ ಮಾಡಿ, ಸರಿಯಾಗಿ ಕೂತ್ರೆ ಒಂದು ದಿವಸದಲ್ಲಿ ಬಾಯ್ಪಾಠ ಮಾಡಬಹುದು. ಎಂಥ ಗ್ರಂಥ ಕೊಟ್ಟಿದ್ದಾರೆ ಆಚಾರ್ಯರು. ನಮಗೆ ಈಗ ಗೊತ್ತಾಯ್ತು. ಯಾರೋ ಕೇಳಿದ್ರು ನಿನ್ನೆ ನೈವೇದ್ಯ ಕಾಲಕ್ಕೆ ಯಾಕೆ ಹೇಳ್ತಾರೆ ಅಂತ ಕೇಳಿದ್ರೆ, ಅಲ್ಲಿರ್ತಕ್ಕಂಥ ವಿಷವನ್ನು ತೆಗೆದುಹಾಕುವ ಶಕ್ತಿ ದ್ವಾದಶಸ್ತೋತ್ರಕ್ಕಿದೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ನೈವೇದ್ಯ ಕಾಲಕ್ಕೆ ದ್ವಾದಶಸ್ತೋತ್ರವನ್ನು ಪಠಣ ಮಾಡಿ, ಪ್ರೋಕ್ಷಣೆ ಮಾಡಿ, ಆಮೇಲೆ ನೈವೇದ್ಯ ಮಾಡ್ತಾರಲ್ಲ, ಅಲ್ಲಿರೋ ವಿಷ ಪರಿಹಾರವಾಗ್ತದೆ ಅಂತ ಅರ್ಥ. ನಮ್ಮ ಜನಕ್ಕೆ ಅದು ಗೊತ್ತಿದ್ದಿರ್ತಾರೆ. ಮೊದಲು ದ್ವಾದಶಸ್ತೋತ್ರ ವಿಷ ಅಂತ ತಿಳ್ಕೊಂಡವರಿಗೆ ಏನೇನು ಮಾಡೋಕ್ಕಾಗೋದೇ ಇಲ್ಲ. ದ್ವಾದಶಸ್ತೋತ್ರ ಅವ್ರ ಪಾಲಿಗೆ ವಿಷ. ಆ ಹೇಳ್ತಿದ್ದ ಕಿವಿ ಮುಚ್ಚಿ ಕೂತಿರ್ತಾರೆ ಅಷ್ಟೇ, ಸಿನಿಮಾ ಮಾಡಿ ಕೇಳ್ಕೊತಾ. ಎಷ್ಟು ಮೂರ್ಖರಿರ್ತಾರೆ ಅಲ್ರಿ. ವಿಷ ಇದ್ದರೆ ತೆಗೆದುಹಾಕೋ ಶಕ್ತಿ ಅದಕ್ಕಿದೆ ಅಂತ ಆಯ್ತು. ಈಗ ವಿಷ ತೆಗೆದುಹಾಕ್ತಾ ಶಕ್ತಿ ಇದೆ. ಎಷ್ಟು ಬುದ್ಧಿವಂತರು ಅಂದರೆ, ಅಲ್ರಿ, ನಾವು ಗೊತ್ತಿದೆ, ನಾವೇ ಬೆಳೆದಿದ್ದೇವೆ, ನಾವೇ ತಂದಿದ್ದೇವೆ, ದೇವರಾಣಿ ವಿಷಯ ಇಲ್ಲ. ಬಟ್ಟೆಗೆ ದ್ವಾದಶ ಸ್ತೋತ್ರ ಹೇಳ್ಬೇಕು, ಅದಕ್ಕೆ ದ್ವಾದಶ ಸ್ತೋತ್ರ ವಿಷಯ ಇದ್ರೆ ತಾನೇ ಹೇಳಬೇಕು. ಎಲ್ಲ ನಾವೇ ಕಣ್ಣಾರೆ ನೋಡಿದ್ದೇವೆ ಇದನ್ನ, ಇನ್ನೊಬ್ಬರನ್ನ ಊಟಕ್ಕೆ ಹೋಗಿದ್ದಲ್ಲ ಇದು, ಮತ್ತೆ ಯಾಕೆ ಹೇಳಬಾರ್ದು ಅಂತ ಕೇಳಿದ್ರೆ ಯಾಕೆ ಹೇಳಬೇಕು? ಅದಕ್ಕೆ ಹೇಳ್ತಾರೆ ದಡ್ಡ, ನೀವು ಕೇಳಿರ್ಬೋದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವ್ರನ್ನ ಕೇಳು, ಇವತ್ತು ಬೆಳೆಯಲ್ಲಿ ಇರೋದು ಆಹಾರಕ್ಕಿಂತ ವಿಷನೇ ಜಾಸ್ತಿ ಅಂತ ಹೇಳ್ತಾರೆ. ಇವತ್ತು ಬೆಳೆಯಲ್ಲಿ ಸೇರ್ಕೊಂಡಿರೋ ಫರ್ಟಿಲೈಸರ್ಸ್ ಕೆಮಿಕಲ್ಸ್ ಎಂಥದ್ದು ಅಪಾಯಕರ ಅಂತ ಹೇಳಿದರೆ ಕೆಲವರು ಹೇಳ್ತಾರೆ, ನಮ್ಮ ಲೆಕ್ಕ ಹಾಕ್ತಾರೆ, ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಲೆಕ್ಕ ಹಾಕ್ತಾರೆ, ನಮ್ಮ ಜನಸಂಖ್ಯೆ ಇಷ್ಟಿದೆ, 50 ವರ್ಷದಿಂದ ಅಷ್ಟಿತ್ತು, 20 ಇಷ್ಟಿತ್ತು, ಮುಂದೆ ಇಷ್ಟಾಗ್ತದೆ, 2050 ಎಷ್ಟಾಗಿರ್ತದೆ ಲೆಕ್ಕ ಹಾಕಿಬಿಟ್ಟು 8 ಕೋಟಿ 8 ಕೋಟಿ ಅಂತ ಲೆಕ್ಕ ಹಾಕ್ತಾರೆ ಒಂದು ಸೈಡಿಂದ. ಇನ್ನೂ ವಿಜ್ಞಾನಿಗಳು ಹೇಳ್ತಾರೆ, ಇದನ್ನ ಒಂದು ಲೆಕ್ಕ ಆಯ್ತು, ಇನ್ನೊಂದು ಲೆಕ್ಕ ತಿಳ್ಕೊಳ್ರಿ, ಇವತ್ತು ಸಿಗೋ ಆಹಾರ ಪದಾರ್ಥ ತಿಂದರೆ ಜನ ಯಾವ ಪಾಟಿ ಸಾಯ್ತಾರೆ ಅಂದರೆ 2005 ಜನ ಇರ್ತಾರ ಲೆಕ್ಕ ಹಾಕಿ ಅಂತ ಕೇಳ್ತಾರೆ, ಅದು ಇನ್ನೊಂದು ಲೆಕ್ಕ. ಅಂತ ವಿಷ ಇರೋ ಕಾಲ ಇದು, ಆಹಾರದಲ್ಲಿ ಶುದ್ಧ ಆಹಾರ ಸಿಗೋ ಚಾನ್ಸಸ್ಸೇ ಭಾರಿ ಕಡಿಮೆ ಇದೆ. ಮತ್ತೆ ನಾವೇನು ಮಾಡಬೇಕೀಗ? ಆಚಾರ್ಯ ಎಂಥ ಅನುಗ್ರಹ ಮಾಡಿದ್ದಾರೆ ಗೊತ್ತಾ, ಉಳಿದವ್ರಿಗೆ ಗೊತ್ತಿದ್ದು ಬಿಟ್ಟು ಏನಾರು ಮಾಡ್ಕೊಂಡು ಬಿಡ್ಲಿ ಬಿಡಿ, ಮಾಧ್ವರು ಯೋಚನೆ ಮಾಡಬೇಕಾಗಿಲ್ಲ, ದ್ವಾಸೋತ್ರ ಬರ್ಕೊಟ್ಟಿದ್ದೇವೆ, ನಿತ್ಯ ಪ್ರೋಷ್ಠೆ ಮಾಡಿ ತಿನ್ಕೊಂಡು ಬಿಟ್ಟು ನಿಮ್ಮ ಅಂಶ ಅಮೃತ ಉದ್ಧಾರ ಆಗೋಗುತ್ತೆ ಅಂತ ಹೇಳಿಬಿಟ್ಟು. ಈ ಮಾತು ಅರ್ಥ ಮಾಡ್ಕೊಂಡ್ರೆ ನಮಗೆ ನೈವೇದ್ಯವನ್ನು ಮಾಡಬೇಕು, ದ್ವಾದಶೋತ್ರ ಹೇಳಬೇಕು. ನೈವೇದ್ಯ ಮಾಡೋದು ದ್ವಾದಶೋತ್ರ ಹೇಳಬೇಕು ಆಗನ್ಬಾರದು, ದ್ವಾದಶೋತ್ರ ಹೇಳಕ್ಕಾದ್ರೂ ನೈವೇದ್ಯ ಮಾಡಬೇಕು ಅಂತ ಭಾನಿ ಬರಬೇಕು ನಮಗೆ. ಯಾಕ್ರಿ ನೈವೇದ್ಯ ಮಾಡಿ ದ್ವಾದಶೋತ್ರ ಹೇಳಬೇಕಲ್ರಿ? ದಟ್ ಇಸ್ ರಾಕೇಶ್ ಅಣ್ಣದ ಒಂದು, ಇವತ್ತು ಇಂಥ ಅಮೃತ ತುಲ್ಯವಾದ ಗ್ರಂಥ ಅದು ಒಂದು, ಅದನ್ನು ನಾವು ಹೇಳಿ ಮಕ್ಕಳಿಗೆ ಹೇಳ್ಕೊಡ್ಬೇಕು ನಾವು ಅದನ್ನು. ಇವತ್ತು ಭಯಂಕರ ಆಪತ್ತಿರತಕ್ಕಂಥ ಕಾಲ ಇದು, ದ್ವಾದಶ ಸ್ತೋತ್ರ, ನಾರಾಯಣ ಕವಚ, ವಿಷ್ಣು ಸಹಸ್ರ ನಮ್ಮ ಹೇಳಿಕೊಟ್ರೆ ಜೀವನ ಬದುಕಿದ ಅದಕ್ಕಿಂತ ದೊಡ್ಡ ಆಸ್ತಿ ಅಮೃತ ಅಂತ ಹೆಸರು ಅದಕ್ಕೆ. ಆಚಾರ್ಯ ಅಮೃತ ವಾಯು ಅಮೃತ ಉದ್ದಿಷ್ಟ, ಅಮೃತರಾದ ವಾಯುದೇವರು ಕೊಟ್ಟಂಥ ಕೃತಿ ಆದ್ದರಿಂದ ಅದು ಪ್ರತಿನಿತ್ಯದಲ್ಲೂ ಹೇಳ್ತಕ್ಕಂಥ ಅಭ್ಯಾಸನ ಮಾಡಿಕೊಂಡ್ರೆ ಇಡೀ ವಂಶ ಸುರಕ್ಷಿತವಾಗಿ ಬದುಕ್ತದೆ ಎಂಬುದನ್ನು ನಾವು ಯೋಚನೆ ಮಾಡಬೇಕು. ಮತ್ತೆ ಹೇಳ್ತಾರೆ ಇಂಥ ಶಕ್ತಿ ಬರೋದಕ್ಕೆ ಇನ್ನೊಂದು ಕಾರಣ ನೋಡಿ, ಆಚಾರ್ಯ ಹೇಗೆ ಬರೆದಿದ್ದಾರೆ ಗೊತ್ತಾ? ಮೊದಲನೇ ಪದ ಏನು ಗೊತ್ತೇನು? ವಂ ಅಂತ ಶುರುವಾಗುತ್ತೆ, ಒಂದೇ ವಂದ್ಯಂ ಅಂತ ಪ್ರಾರಂಭ, ಒಂದೇ ವಂದ್ಯಂ ವಂ ಅಂತ ಪ್ರಾರಂಭ. ಕೊನೆಯದು ಯಾವುದು ಗೊತ್ತೇನು? ಆನಂದ ತೀರ್ಥ ಪರಾನಂದ ವರ ದಾ ಅಂತಿದೆ, ವಂ ದಾ ಅಂತ ಐತಿ, ವಂ ದಾ. ಏನರ್ಥ ಇದಕ್ಕೀಗ? ಅದಕ್ಕೆ ಹೇಳ್ತಾರೆ ಒಂದೇ ಅಂತಲೇ ಅರ್ಥ ಗೊತ್ತಿದ್ರೆ ಒಂದಮ್ ಅರ್ಥ ಏನು ಗೊತ್ತಿರಬೇಕು? ಯೋಚನೆ ಇರೋದಿಲ್ಲ. ಆಗ ಒಂದಮ್ಮ ಅಂದರೆ ಆಚಾರ ಹೇಳ್ತಾರೆ, ವಾಯುವಗ್ನಿ ವರುಣಾನಂತೂ ಬೀಜಾನಿ ಯರವಾಹ ಕ್ರಮಾತ್ ಅಂತ ತಂತ್ರಸಾರದಲ್ಲಿ ಪದ್ಯಮಾಲದಲ್ಲಿ ಜಯತೀರ್ಥರು ತಂತ್ರ ಆಚಾರ್ಯರು ಹೇಳ್ತಾರೆ. ಅರ್ಥ ಏನು ಗೊತ್ತೇನು? ವಾ ಅಂದರೆ ವರುಣ ಅಂತ ಅರ್ಥ, ವರುಣ ಅಂದರೆ ಅಮೃತ ಅಂತ ಅರ್ಥ, ಒಮ್ ಅಂದರೆ ಅಮೃತವನ್ನು ಅಂತ ಅರ್ಥ, ದಾ ಅಂದರೆ ಕೊಡುತ್ತದೆ ಅಂತ ಅರ್ಥ, ಒಂದ ಅಂದರೆ ಅಮೃತವನ್ನು ಕೊಡುವ ಗ್ರಂಥ ಅಂತ ಅದಕ್ಕೆ ಅರ್ಥ. ಆ ಹೆಸರೇ ಅಮೃತ ಕೊಡುವ ಗ್ರಂಥ, ಆದ್ದರಿಂದ ದ್ವಾದಶ ಸ್ತೋತ್ರ ಅಷ್ಟು ಎಫೆಕ್ಟಿವ್ ಆಗಲಿಕ್ಕೆ ಅದೇ ಕಾರಣ. ತುಂಬ ಅರ್ಜೆಂಟ್ ಇದ್ರೆ ಒಂದ ಅಂದ್ರೆ ಬಿಡಿ, ದ್ವಾದಶೋತ್ರ ಮೂರೋವಿತಲಿಗೆ ಒಂದ ಬಂದ ಅಂತ ಅರ್ಥ ದೇವರಲ್ಲಿಗೆ. ಒಂದ ಅಂದರೆ ದೇವರು ಬಂದ ಅಂತ, ಅಷ್ಟು ಶಕ್ತಿ ಇದೆ ಅದಕ್ಕೆ. ಕೃಷ್ಣಾರ್ಪಣ ಮಸ್ತು ಕೇಸ್ತು ಅಂತ ನೋಡಿ ಕೆಲವರು, ಕೇಶವಾಯಸ್ವಾಯ ಕೃಷ್ಣಾರ್ಪಣ ಮಸ್ತು ಕೇಸ್ತು ಅಂದ್ಬಿಟ್ಟು ಸಂಧ್ಯಾ ಮುಗಿತು ಅಂತ ಅರ್ಥ. ಮತ್ತೆ ಇನ್ಮೇಲೆ ಅದನ್ನು ಮಾಡಬಾರ್ದು, ಮತ್ತೆ ಸುಲಭದ ಉಪಾಯಗಳನ್ನು ಮಾಡೋದಲ್ಲ. ಅಷ್ಟು ಅನ್ನ ಕಾಲ ಗೊತ್ತಲ್ಲ ಪುಣ್ಯಾತ್ಮರಿಗೆ, ಪಾಪ ಕೇಶವಾಗುತ್ತೆ, ಸ್ತೂ ಮುಗಿಯುತ್ತೆ ಅಂದರೆ ಬೃಹಸ್ಪತಿ ಅಂತಲೇ ಕರಿಬೇಕು, ಅಂತ ಕಾಲ ಬರಬಹುದು. ಇವತ್ತು ಒಂದ ಅಷ್ಟು ಶಕ್ತಿ ಇದೆ, ಇಡೀ ದಾಸ್ತಿ ಹೇಳೋಕ್ಕಾಗಲಿಲ್ಲ. ಒಂದು ಅಧ್ಯಾಯ ಹೇಳಿ, ಒಂದು ಶ್ಲೋಕ ಹೇಳಿ, ಎಷ್ಟು ಸುಲಭ ಅದು ಒಂದು. ಅದು ಇಷ್ಟು ಕಳಕಳಿ ಆಚಾರ್ಯ ಜಗತ್ತಲ್ಲಿ ಯಾರೂ ಸಿಗೋದಿಲ್ಲ. ಆದ್ದರಿಂದ ಆಚಾರ್ಯ ಶ್ರೀಮದ್ ಆಚಾರ್ಯ ಸಂತುಮೇ ಜನ್ಮ ಜನ್ಮನಿ, ಇಡೀ ಸಮಾಜವನ್ನು ಭದ್ರಪಡಿಸಿದಂಥ ಗುರುಗಳು ಶ್ರೀಮಧ್ವಾಚಾರ್ಯರು. ಆ ನೈವೇದ್ಯವನ್ನು ಮಾಡಿ ಅಲ್ಲಿ ನಮಗಿಲ್ಲ ಅಂತ ಯಾರು ತಿಳ್ಕೊಳ್ಳೋಕೆ ಹೋಗಬೇಡಿ. ಮತ್ತೆ ಆ ನೈವೇದ್ಯ ತಿಂತೀರಲ್ಲ, ಅದು ಅಮೃತನೇ ಈಗ ಮಧ್ಯೆ. ಆದ್ದರಿಂದ ಹೇಳಿ ನೈವೇದ್ಯ ಮಾಡೋ ಅಧಿಕಾರ ಕೆಲವರಿಗಿದೆ, ನೈವೇದ್ಯ ತಿನ್ನೋ ಅಧಿಕಾರ ಅಂತ ಎಲ್ರಿಗೂ ಇದೆಯಲ್ಲ. ದ್ವಾದಶೋತ್ತರದ ಫಲ ಆ ಸಿದ್ಧಿ ಬರ್ತದೆ. ಯಾತಕ್ಕೆ ನಾವು ಒಳ್ಳೊಳ್ಳೆ ಕಡೆ ಊಟಕ್ಕೆ ಹೋಗ್ತೇವೆ ಅಂದರೆ ಅನ್ನದಾಸೆಗೆ ಹೋಗೋದಲ್ಲ, ಅದಕ್ಕೆ ಆ ನೈವೇದ್ಯ ಮಾಡಿರ್ತಾರೆ, ದ್ವಾದಶೋತ್ತರ ಹೇಳಿರ್ತಾರೆ, ಪ್ರೋಕ್ಷಣೆ ಮಾಡಿರ್ತಾರೆ, ದೇವರು ತಗೊಂಡಿರ್ತಾನೆ, ವಾಯುದೇವರು ಪ್ರೋಕ್ಷಣೆ ಮಾಡ್ತಾರಲ್ಲ, ಆ ನೀರು ದೇವರಿಗೆ ಭಾರಿ ಪ್ರಿಯ, ಅದಕ್ಕೆ ಪರಮಾತ್ಮ ತಗೊಳ್ತಾನೆ. ಆ ಶೇಷ ನಾವು ತಗೊಳ್ಳೋಣ, ನಮ್ಮ ಜೀವನ ಸಾರ್ಥಕ ಮಾಡಿಕೊಳ್ಳೋಣ ಅನ್ನೋ ಭಾವನೆಯಿಂದ ಹೋದಾಗ ಅದು ಆಹಾರ ಆಗೋದಿಲ್ಲ, ಅಮೃತ ಆಗ್ತದೆ ಅಂತ ಹೇಳ್ತಾರೆ. ನಾವು ತಿನ್ನ ಆಹಾರ ಅಮೃತ ಅದು ಒಂದು, ಇಲ್ಲದೆ ಹೋದರೆ ಅಮೃತಕ್ಕೂ ಬೆಲೆ ಇಲ್ಲ, ಅದು ಅಮೃತವಾಗೋದಿಲ್ಲ. ದ್ವಾದಶ ಸ್ತೋತ್ರದ ಶಕ್ತಿ ಅಂಥದ್ದು. ಆ ದೃಷ್ಟಿಯಿಂದ ದ್ವಾದಶ ಸ್ತೋತ್ರ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಇತಿಮಿತಿಗಳೇ ಇರಲಿ, ಪರವಾಗಿಲ್ಲ, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕಲಿತು ತಪ್ಪದೆ ಹೇಳೋ ಅಭ್ಯಾಸ ಮಾಡಿದರೆ ಜೀವನ ಸಾರ್ಥಕವಾಗ್ತದೆ ಎಂಬುದರ ಸಂದೇಶ. ಅಂತ ದ್ವಾದಶ ಸ್ತೋತ್ರವನ್ನು ಹೇಳೋದಕ್ಕೆ ಒಂದು ವಾರದಲ್ಲಿ ಹೇಳಬೇಕು ಅಂತ ಹೊರಟಿದ್ದು, ಆಮೇಲೆ ಗೊತ್ತಾಯಿತು ವಾರದಲ್ಲಿ ಹೇಳೋದಕ್ಕೆ ಆಗೋದಿಲ್ಲ ಅಂತಲೂ ಗೊತ್ತಾಯಿತು. ಅದಕ್ಕೇನು ಮಾಡಿದ್ವಿ, 3 ಅಧ್ಯಾಯ ಡಿಟೇಲಾಗಿ ಹೇಳಿ ಪ್ರತಿ ಶ್ಲೋಕರು ಹೇಳಿಬಿಟ್ಟು 4ರಿಂದ ವಾಯುದೇವರ ಸ್ತೋತ್ರ ಅಲ್ಲ, ವಾಯುವೇಗದಲ್ಲೇ ಹೋಯಿತು, ಸಾಕಷ್ಟು ವಾಯುವೇಗದಲ್ಲೇ ಮುಗಿದಿದ್ದು ಒಂದು ವಿಶೇಷ. ನಿನ್ನೆ ಇವತ್ತಿಗೆ ಎಲ್ಲ ಮುಗಿದೋಯ್ತು ಹೆಚ್ಚು ಕಡಿಮೆ, ಇವತ್ತು ಒಂದು ದಿವಸಕ್ಕೆ ಸಾಕಷ್ಟು ಮುಗಿದಿದೆ. ಆದರೆ ತುಂಬ ಜನ ಕೇಳಿಕೊಂಡ್ರು, ಇಲ್ಲ ವಿಸ್ತಾರವಾಗಿ ಕೇಳಬೇಕು, ತುಂಬ ಜನ ಹೇಳಿದರು. ಅದಕ್ಕೆ ಈ ಪ್ರವಚನ ಮಾಲಿಕೆಯನ್ನು ಏರ್ಪಡಿಸಿರ್ತಕ್ಕಂಥ ಶ್ರೀಯುತ ಗುರುರಾಜರಾವ್ ದೇಶಮುಖ್ ಅವರು ಅವ್ರಿಗೆ ಕೇಳಿಕೊಂಡ್ರು ಆಗಲೇ, ಈ ಸತಿ ಒಂದು ವಾರ ಬೇಡ, ಇನ್ನೊಂದು ಸತಿ ಒಂದು ತಿಂಗಳು ಪೂರ್ತಿಯಾಗಿ ದ್ವಾದಶೋತ್ರವನ್ನು ಹೇಳಿ ತಿಳಿಸಬೇಕು ಅಂತ ಅವ್ರು ಕೇಳಿದ್ದಾರೆ. ಆ ಒಂದು ಪ್ರಸಂಗ ಬಂದಾಗ ವಿಸ್ತಾರವಾಗಿ ಪ್ರತಿ ಶ್ಲೋಕವನ್ನು ಕೂಡ ಅದರ ನಿಜವಾದ ಅರ್ಥ ವೈಭವದ ಸಮೇತ ಅಷ್ಟೊತ್ತು ಹೇಗೆ ಪುಸ್ತಕ ಪ್ರಿಂಟ್ ಆಗಿರೋದ್ರಿಂದ ಅದು ನೋಡ್ಕೊಳ್ಳೋಕ್ಕೂ ಬರುತ್ತೆ, ನೋಡ್ತಕ್ಕಂಥ ನೋಡಿಕೊಂಡು ಅದನ್ನು ಕೇಳಬಹುದು. ಅಂತ ಪ್ರಸಂಗವನ್ನು ತಂದು ಬರಲಿ, ಶ್ರೀ ಹರಿವಾಯುಗಳು ಅದನ್ನು ನಡೆಸಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇಂಥ ಒಂದು ಕಾರ್ಯಕ್ರಮವನ್ನು ಯೋಜನೆ ಮಾಡಿದಂಥ ಶ್ರೇಯಸ್ಸು ಶ್ರೀಯುತ ಗುರುರಾಜ ದೇಶಮುಖ್ ಅವರು. ಸ್ವತಃ ಅವರಿಗೆ ಕಳಕಳಿ ಅಂದ್ರೆ ಪ್ರಿನ್ಸಿಪಾಲ್ ಆಗಿದ್ದವರು, ಶಾಲಾ ಕಾಲೇಜ್ ನಡೆಸಿದವರು. ಅಲ್ಲಿ ಈಗ ರಿಟೈರ್ ಆದ ಮೇಲೆ ಸಮಾಜನೇ ಒಂಥರ ಎಜುಕೇಟ್ ಮಾಡಬೇಕು ಅನ್ನೋ ಭಾವನೆಯಿಂದ ದ್ವಾದಶ ಸ್ತೋತ್ರ ಮೊದಲಾದ ಅನೇಕ ಸ್ಥಿತಿಗಳ ಪ್ರವಚನ ಮಾಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ನಿಜವಾದ ಅರ್ಥದೊಳಗೆ ವಿದ್ಯಾ ಒಂದು ಸಂಪರ್ಕ ಬಂದವರಿಗೆ ಅದರ ಪ್ರಸಾರದ ಸ್ವಾರಸ್ಯ ಗೊತ್ತಿರುತ್ತದೆ, ಅದರ ಸ್ವಾರಸ್ಯ ಗೊತ್ತಿರ್ತದೆ. ಆದ್ದರಿಂದ ನಾಚನ ತಿಳ್ಕೊಳ್ಳಿ ಅಂತಕ್ಕಂಥ ಭಾವನೆ ಬರುತ್ತದೆ. ಆ ದೊಡ್ಡ ಸೇವೆ ಅದು, ಒಂದು ಸಾವಿರ ಮಠ ಕಟ್ಟಿಸಿ, ಸಾವಿರ ಬಿಲ್ಡಿಂಗ್ ಕಟ್ಟಿಸಿ, ಅದರಿಂದ ಕಲ್ಲುಗಳು ಉರಿಗೋದೇ ಹೊರತು ಜ್ಞಾನ ಕಾರ್ಯದಿಂದ ಮಾತ್ರ ಜನ ಉಳಿಲಿಕ್ಕೆ ಸಾಧ್ಯ. ಸಮಾಜದ ಜೀವಂತಿಕೆ ಅಂದರೆ ಜ್ಞಾನ ಕಾರ್ಯದಲ್ಲಿರೋದು. ಆದರೆ ಇವತ್ತು ಆ ಜ್ಞಾನ ಕಾರ್ಯ ನಡೀಲಿಕ್ಕೆ ಅಂತ ಕಟ್ಟಡ, ಅದಕ್ಕೆ ಅರ್ಥ ಇದೆಯೇ ಹೊರತು ಬರೀ ಅದಕ್ಕೆ ಅರ್ಥ ಇರೋದಿಲ್ಲ. ಇಂಥ ಒಂದು ಸೇವಾ ಕಾರ್ಯ ಮಾಡಿದ ಶ್ರೀಯುತ ಬಿ ಗುರುರಾಜ್ ದೇಶಮುಖ್ ಅವರಿಗೂ, ಅವರ ಕುಟುಂಬ ವರ್ಗಕ್ಕೂ, ಮತ್ತು ಇನ್ನೊಬ್ಬ ಪ್ರಾಯೋಜಕರಾಗಿ ಶ್ರೀ ರಾಘವೇಂದ್ರ ರಾಯ್ ಅವರು, ಯಾವುದೇ ಪ್ರವಚನ ಅಂದರೆ ನಾನು ಪ್ರಾಯೋಜಕರಾಗಿ ಸೇರ್ಕೊಂಡ್ಬಿಟ್ಟು ತಕ್ಷಣ ಸೇರ್ತಕ್ಕಂಥ ಒಂದು ವಿಶಿಷ್ಟವಾದ ಪ್ರವೃತ್ತಿ. ನಮ್ಮ ತಂದೆ ನಮ್ಮ ಗುರುಗಳು ಹೇಳಿಕೊಟ್ಟ ಪಾಠ ಅಂತಕ್ಕಂಥ ವಿಶ್ವಾಸದಿಂದ ಅವರು ಮಾಡ್ತಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಇಲ್ಲಿಯೇ ಆಗಬೇಕು ಅಂತ ಜಾಗ ಹೇಳಿಸ್ಬೇಕು ಅಂತ ಗುರುರಾಜರ ತೀರ್ಮಾನ ಮಾಡಿದ ಮೇಲೆ ಆ ಜಾಗ ಇಲ್ಲೇ ಆಗಬೇಕು ಅಂತ ಹಠ ಹಿಡಿದವರು ಇಲ್ಲಿಯ ಶ್ರೀ ಶ್ರೀನಿವಾಸ ಮೂರ್ತಿಗಳು. ನಮ್ಮಲ್ಲೇ ಆಗಬೇಕು, ರಾಯರ ಸನ್ನಿಧಾನದಲ್ಲಿ ಆಗಬೇಕು ಅಂತ. ರಾಯರು ಸತ್ತವರು ಬದುಕಿಸಿದವರಾದ್ದರಿಂದ, ರಾಯರು ಸತ್ತವರು ಬದುಕಿಸಿದವರಾದ್ದರಿಂದ ದಾಸೋದ ಸತ್ತವರು ಬದುಕಿಸ್ತದೆ. ಆದ್ದರಿಂದಾಗಿನೆ ರಾಯರ ಸನ್ನಿಧಾನದಲ್ಲಿ ಆಗಿಬಿಟ್ರೆ ರಾಯರು ಯಾತಕ್ಕೆ ಮಾಡ್ತಾರೆ ಅಂತ ಅರ್ಥ ಆಗ್ತದೆ ನಮಗಾಗಿ. ದ್ವಾದ ಸ್ತೋತ್ರ ಮೂಲಕ ಮಾಡ್ತಾರೆ ಅರ್ಥ ಆಗ್ತದೆ. ಆದ್ದರಿಂದ ಇದು ಪರಮಪೂಜ್ಯ ಪೇಜಾವರ ಶ್ರೀಪಾದಂಗಳವರ ಒಂದು ಮೇಲ್ವಿಚಾರಣೆ ರಸ ಬಂದು ಮಠವಾದ್ದರಿಂದ ಶ್ರೇಷ್ಠವಾದ ರೀತಿ ದ್ವಾದ ಸ್ತೋತ್ರ ಬಂದಿದೆ ಉಡುಪಿ ಕೃಷ್ಣನ ಮೇಲೆ. ಆದ್ದರಿಂದ ಉಡುಪಿ ಕೃಷ್ಣನ ವಿಗ್ರಹ ಇಲ್ಲದ್ರಿಂದ ಒಂದು ಇವತ್ತಿನ ಮಟ್ಟಿಗೆ ಈ ಗಿರಿನಗರದ ಮಠ ಆನಂದ ತೀರ್ಥರ ಒಂದು ಗಿರಿ ಅಂತ ಕರಿತೇವಲ್ಲ, ಅದರಾಗಿ ಒಂದು ಉಡುಪಿನೇ ಆಗಾಗ ಮಾಡಿರ್ತಕ್ಕಂಥ ಶ್ರೇಯಸ್ಸು ಶ್ರೀ ಶ್ರೀನಿವಾಸಮೂರ್ತಿಯವರದು. ಅವರಿಗೂ ಅವರ ಸಹಕಾರಿ ವರ್ಗವಾದ ದೇಸಾಯಿ ಮೊದಲಾದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಮತ್ತೊಮ್ಮೆ ಶ್ರೀ ಗುರುರಾಜರು ಮಾಡಿರ್ತಕ್ಕಂಥ ಈ ಕಾರ್ಯ ಹರಿವಾಳ ಅತ್ಯಂತ ಪ್ರಿಯಕರವಾಗಲಿ. ಅವರು ಮಾಡಿಕೊಡ್ತಕ್ಕಂಥ ಮುಂಜಾನೆ ಎಲ್ಲರೂ ಸಹ ಅದರ ಪ್ರಯೋಜನ ಪಡೆಯಬೇಕು. ಅವ್ರ ಉದ್ದೇಶ ಇನ್ನೇನು ಬೇಕಿಲ್ಲ, ಪ್ರಯೋಜನ ಪಡ್ಕೊಂಡ್ರೆ ಸಾಕು ಅಂತ ಅಷ್ಟೇ ಅವರ ಉದ್ದೇಶವಾದ್ದರಿಂದ ಮುಂದೆ ಮಹಾಭಾರತ ಇತ್ಯಾದಿ ಅನೇಕವನ್ನು ಹೇಳಿಸ್ತಕ್ಕಂಥ ಯೋಜನೆ ಹಾಕಿದ್ದಾರೆ. ಆ ಕಾರ್ಯವನ್ನು ಭಗವಂತ ನಡೆಸಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವರು ಇವತ್ತಿನ ದಿವಸ ಎಲ್ಲರಿಗೂ ಒಂದು ಪೂರ್ಣ ಫಲದ ಒಂದು ವಿನಿಯೋಗ ಮಾಡಬೇಕು ಅಂತ ಹೇಳಿ ತರಿಸಿಟ್ಟಿದ್ದಾರೆ. ಅಷ್ಟು ಜನಕ್ಕೂ ಕೂಡ ಯಾರಿಗೂ ಕಡಿಮೆ ಬೀಳದಂತೆ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರೂ ಸಹ ಅದರ ಸ್ವೀಕಾರ ಮಾಡಿಯೇ ಹೋಗಬೇಕು ಅಂತ ಅವರು ಅಪೇಕ್ಷೆ ಪಡ್ತಾ ಇದ್ದಾರೆ. ಆದ್ದರಿಂದ ಅದು ಎಲ್ಲರನ್ನು ಪಡ್ಕೊಂಡೇ ಹೋಗಬೇಕು. ಮತ್ತೆ ಇದರ ಒಟ್ಟು ಫಲಶ್ರುತಿ ಏನಂತೆ, ಈ ಫಲ ತಗೊಂಡು ಹೋಗ್ತೀರಿ ಮನೆಗೆ, ಆ ಫಲ ದ್ವಾದ ಸ್ತೋತ್ರ ಹೇಳಬೇಕು ಅದು ದೀಕ್ಷೆ ಕೊಟ್ಟ ಫಲ ಇದ್ದಾಗ ಲೆಕ್ಕ. ಇನ್ಮೇಲೆ ದ್ವಾದ ಸ್ತೋತ್ರ ಹೇಳಲೇಬೇಕು ಅಂತಕ್ಕಂಥ ಭಾವನೆಯಿಂದ ನಾವು ಪರಿವರ್ತಿತರಾದರೆ ಬಹಳಷ್ಟು ಅದರ ಸಿದ್ಧಿ ಬರುತ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ. ನಿಮಗೆಲ್ಲ ಧನ್ಯವಾದ ಹೇಳ್ತೇನೆ. ಅನೇಕ ಕಾಲದಲ್ಲಿ ಹೆಚ್ಚು ಕಡಿಮೆ ಆಗಿರೋದುಂಟು, ಆದರೆ ಹೊಂದ್ಕೊಂಡು ಇವೆಲ್ಲ ಬಂದಿದ್ದೀರಿ, ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಗೋಪಾಲದಾಸರ ಆರಾಧನೆ ಮಹಾನುಭಾವರು ಆಮೇಲೆ ಇವತ್ತು ಗೋಪಾಲದಾಸರ ಆರಾಧನೆ ಇವತ್ತಿನ ದಿವಸ. ಗೋಪಾಲದಾಸರು ಅಂತ ಹೇಳಿದ್ರೆ ಗೋಪಾಲದಾಸರು ಅವರ ಹೆಸರು. ಗೋಪಾಲದಾಸರಾಯ ನಿನ್ನಯ ಪಾದ ನಾ ಪೊಂದಿದೆ ನಿಶ್ಚಯ ಜಗದಾದಾಸ ನಿಮ್ಮಿಂದ ನಾನು ಬದುಕಿದೆ ಅಂತ ಹೇಳಿಬಿಡ್ತಾ, ನಿಮ್ಮಿಂದ ನಾನು ಬದುಕಿದೆ ಅಂತ ಗೋಪಾಲದಾಸರ ದೊಡ್ಡ ಒಂದು ಅಸಾಧಾರಣವಾದ ಸಿದ್ಧಿ ಅಂತ ಕೇಳಿದರೆ ಕೋಟಿ ಗಾಯತ್ರಿ ಜಪ ಮಂತ್ರ ಮಾಡಿದ್ರಂತೆಪ್ಪ. ಕೋಟಿ ಗಾಯತ್ರಿ ಮಂತ್ರ ಜಪ, ಇನ್ನೇನಿಲ್ಲ ಆಸ್ತಿ, ಅದು ಒಂದೇ ಆಸ್ತಿ ಅವರಿಗೆ. ಚಿಕ್ಕಂದ್ರೆ ಸಕಾಲ ಉಪನಯನ ಮಾಡಿಬಿಟ್ರು, ತಾಯಿ ಭಾರಿ ಬಡವರು ಅಂದ್ರೆ ಭಾರಿ ಬಡವರು. ಆಗ ಪರೇಗೆ ಅವರು 16 ವರ್ಷದವರೆಗೂ ಬೇರೆ ಹೇಳಿ ಹೇಳಿ ಸಿದ್ಧಿ ಬಂದುಬಿಡ್ತು. ಎಂಥ ಸಿದ್ಧಿ ಬಂತು ಅಂದರೆ, ಜನ ಯಾರಾದರೂ ಬಂದರೆ ಜಾತಕ ಕೈಗೆ ಏನೇನೂ ಬೇಕಿಲ್ಲ, ಮುಖ ನೋಡಿ ಇತಿಹಾಸ ಹೇಳ್ತಿದ್ರಂತ, ಅವ್ರ ಹಿಂದಿಂದು ಮುಂದಿಂದು ಎಲ್ಲ ಹೇಳಿಬಿಡ್ತಿದ್ರಂತ. ಎಷ್ಟು ಸಿದ್ಧಿ ಬಂತು, ರಾಜ ಮಹಾರಾಜರು ಕ್ಯೂ ನಿಲ್ತಿದ್ರಂತ ಅವ್ರ ಮುಂದೆ, ಸ್ವಾಮಿ ನಮ್ಮ ಭವಿಷ್ಯ ನೋಡಿ ಅಂತ ಹೇಳಿಬಿಟ್ಟು. ಇಂಥ ಸಿದ್ಧಿ ಕೊಡ್ತಾರೆ. ಗೋಪಾಲದಾಸರ ಕತೆ ಕೇಳಿದ ಮೇಲೆ ನಾವು ಎಷ್ಟು ಹಾಡು ಹೇಳಿದ್ರೂ ಉಪಯೋಗ ಇಲ್ಲ, ಗಾಯತ್ರಿ ಮಂತ್ರ ಹೇಳಲೇಬೇಕು ಅನ್ನೋ ದೀಕ್ಷೆ ಬಂದರೆ ಗೋಪಾಲದಾಸರ ಆರಾಧನೆ ಮಾಡಿದ್ದು ಸಾರ್ಥಕ. ಅವರ ಸಿದ್ಧಿ ತೋರಿಸಲಿಕ್ಕೆ ಅವತಾರ ಮಾಡಿ ಬಂದ ಮಹಾನುಭಾವರು, ಸಿದ್ಧಿ ತೋರಿಸ್ಲಿಕ್ಕೇನೆ. ಅಂಥದ್ದು ಇವತ್ತು ಗಾಯತ್ರಿ ಮಂತ್ರ ಬಿಟ್ಟರೆ ಗೋಪಾಲದಾಸರು ಇಡೀ ಪಠ್ಯಪುಸ್ತಕರು ಎಷ್ಟು ಬಾಯ್ಪಾಠ ಮಾಡಿದ್ರು ಸಂತೋಷ ಆಗೋದಿಲ್ಲ, ಇದನ್ನು ಮಾಡಿ ಮಾಡಿ ಸಂತೋಷ ಆಗುತ್ತೆ. ಗಾಯತ್ರಿ ಮಂತ್ರ ಹೇಳಿ ಮಾಡಿದ್ರೆ ಭಾರಿ ಖುಷಿ ಆಗ್ತದೆ ಅಂತ ಸಿದ್ಧಪುರುಷರು ಗೋಪಾಲದಾಸರು. ಅವರ ಮಹಿಮೆ ಒಂದು ಕಡೆ ನೋಡಿದರೆ ಅದನ್ನು ಮಾಡಿ, ಇನ್ನೊಂದು ಕಡೆಗೆ 40 ವರ್ಷ ಆಯುಷ್ಯವನ್ನು ಜಗನ್ನಾಥಾತೆ ಧಾರೆ ಎರೆದು ಕೊಡ್ತಾರೆ. ಎಂಥ ವೈರಾಗ್ಯ ಇದೆ, 10 ನಿಮಿಷ ಟೈಮ್ ಅಂದರೆ ಅಪಾಯಿಂಟ್ಮೆಂಟ್ ಸಿಗೋದು ಕಷ್ಟ ಇರ್ತದೆ. ಅಂಥದ್ದು 40 ವರ್ಷಗಳ ಆಯುಷ್ಯವನ್ನು, ಅದು ಅವರ ಆಯುಷ್ಯ, ಮತ್ತೆ ಅವರ ಆಯುಷ್ಯ ಎಂಥೆಂಥ ಕೆಲಸ ಮಾಡ್ತಕ್ಕಂಥವ್ರ ಆಯುಷ್ಯ ಅದು ಬಂದು ಅದನ್ನು ಕೃಷ್ಣಾರ್ಪಣ ಅಂತ ಕೊಟ್ಟರಲ್ಲ, ಎಷ್ಟು ಕೊಂಡಾಡಿದ್ರೆ ಗೋಪಾಲದಾಸರು ಕೊಂಡಾಡಲಿಕ್ಕೆ ಸಾಧ್ಯ ಇಲ್ಲ. ನಮಗನಿಸ್ತದೆ ಅವರು ಪುಣ್ಯಾತ್ಮರ ಆಯುಷ್ಯ ಇಟ್ಕೊಂಡ್ಬಿಟ್ರಲ್ಲ, ನಮಗೆ ಕೊಟ್ಟಿಲ್ಲ ಅಂತ ಕೇಳಿದರೆ ಅವ್ರ ಹಾಡುಗಳು ನೋಡಿ ಆಯುಷ್ಯ ಜಾಸ್ತಿ ಆಗ್ತದೆ. ನಮಗೆ ರಸವನೇರಿದ ರಾಘವೇಂದ್ರ ರಾಯಬಾರು ಅವರೋಗವೇನಾಗೆ ದೇವ ಧನ್ವಂತ್ರಿ ಸಾವಧಾನದಿ ಕೈಯ ಹಿಡಿದು ನೀ ನೋಡಯ್ಯ ಎನ್ನ ಭಿನ್ನಪ ಕೇಳೋ ಧನ್ವಂತ್ರಿ ದಯ ಮಾಡೋ ಸಣ್ಣವನು ಇವ ಕೇವಲ ಆರೋಗ್ಯ ಆಯುಷ್ಯ ಐಶ್ವರ್ಯ ಎಂಬ ಈ ಮೂರು ನಾರಾಯಣನ ಭಜಕರಾದವರ ಸಾಧನಕ್ಕೆ ಪೂರಣವಾಗಿಪ್ಪವೋ ಈ ಘೋರ ವಿಚಾರ ಪರನಿಂದೆ ವಿತ್ತಾಪಹಾರ ಮಾಡಿದ ದೋಷದಿ ದರಿದ್ರರಾಗುವರು ಈ ಮೂರು ವಿಧದಿ. ಎಂಥೆಂಥ ಅದ್ಭುತವಾದ ದೇವರನಾಮ ಬರೆದಿದ್ದಾರೆ. ಏನು ಬೇಡಲಿ ನಿನ್ನ ಬಳಿಗೆ ಬಂದು, ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ ಎನಗೆ ಏನು ಬೇಡಲಿ ನಿನ್ನ ಬಳಿಗೆ ಬಂದು. ಇಡೀ ಶಾಸ್ತ್ರ ಪ್ರಪಂಚವನ್ನು ಅನುಭವಿಸಿ ಹಾಡಿದ್ದಾರೆ ದಾಸರಾಯರು. ಅವರ ಮಾತುಗಳು ಒಂದೊಂದು ಕೇಳ್ತಾ ಇದ್ರೆ ಅವ್ರು ವಿಜಯದಾಸರಂತವ್ರು ಹುಡ್ಕೊಂಬಂದು ಅನುಗ್ರಹ ಮಾಡಿದ್ರಂತೆ. ಅವ್ರ ಮುಂದೆ ನಿಂತ್ಕೊಂಡಿರಂತವ್ರು ಎಲ್ಲರೂ ಮುಂಚೆ ಕ್ಯೂನಲ್ಲಿ ಬಂದ್ರಂತೆ ಪಾಪ ಅವರು ಕೂಡ ಕ್ಯೂನಲ್ಲೇ ಬಂದ್ರೆ ಅಂತ ವ್ಯವಸ್ಥಿತ ಅವರಿಗೆ ಗುರುಗಳು ಎಂಥ ಗುರುಗಳು ಕ್ಯೂನಲ್ಲಿ ಬಂದು ಉದ್ಧಾರ ಮಾಡ್ತಾರಂತೆ. ಅಂಥ ಗುರುಗಳು ಮನೇ ಕೈ ನೋವು ಹೇಳ್ತಾ ಇವ್ರು ಬಂದು ನಿಂತ್ಕೊಂಡ್ರು ಬಂದು ನಿಂತ್ಕೊಂಡು ನೋಡ್ತಾ ಹೋಗ್ತಾರೆ ಎಲ್ಲ ಬ್ಲ್ಯಾಕ್ ಅಷ್ಟು ಏನು ಗೊತ್ತು ಎಲ್ಲ ಮುಚ್ಚೋಗ್ಬಿಟ್ಟಿದೆ. ಮೊದಲು ಹೇಗಿದ್ರು ಹಾಗಾಗ್ಬಿಟ್ರೆ ಹೆಚ್ಚು ಕಡಿಮೆ ಏನೇನು ಗೊತ್ತಾಗ್ತಾ ಇಲ್ಲ, ಹೇ ತಡವರಿಸ್ತಾ ಇದ್ದಾರೆ ಯಾಕೆ ಹೀಗಾಯ್ತು ಹೇಗಾಗಿತ್ತು. ಹಾಗಾದ್ರದ್ದು ಭಾಗಣ್ಣ ಕಂಡವ್ರ ಭವಿಷ್ಯ ಹೇಳ್ತಾ ನಿನ್ನ ಭವಿಷ್ಯನೇ ಮರೆತು ಬಿಟ್ಟಿಯಲ್ಲ ಅಂತ ಹೇಳ್ತಾರೆ. ಕಂಡವ್ರು ನಿನ್ನ ಭವಿಷ್ಯನೇ ಮರೆತು ಬಿಟ್ಟಿಯಲ್ಲ, ಎಂಥ ಯೋಗಿ ಗೊತ್ತಾ ನೀನು ಅಂತ ಹೇಳ್ತಾರೆ. ಆ ಕ್ಷಣಕ್ಕೆ ಅವರು ಬಾಗಿಲು ತೆಗಿತವರಿಗೆ ಬಾಗಿಲನ್ನು ತೆಗೆದು ಸೇವೆಯನ್ನು ಕೊಡೋ ಹರಿ ಎಂದಾಗಾಯಿತು. ಆ ಕ್ಷಣಕ್ಕೆ ಅವರು ಬದಲಾವಣೆಯಾದ್ರು. ಕಿಂಪಶು ಪೂರ್ವೋದಯ ಅಂದ್ರೆ ಅವರಾದರೂ ಒಂದ್ಸತಿ ಭಾಗಣ್ಣ ಅಂತ ಕರೆದ ಚೇಂಜ್ ಆದ್ರಂತೆ. ಅವತ್ತಿಂದ ಗೋಪಾಲದಾಸರು ವಿಜಯರಾದ ಶಿಷ್ಯರಾಗಿಬಿಟ್ಟು ಗೋಪಾಲ ವಿಠಲರ ಅಂಕಿತದಿಂದ ಎಷ್ಟು